ನಾರಾಯಣಾಯಾಜ ಸರ್ವಶಕ್ರಾದಿ ವಂದಿತ ಕೃತ್ವಾ ಪಶ್ಯಾನು ಪಶ್ಯೇಹಮಪಿ ವೇದಾರ್ಥ ಸತ್ಪತೇಹಿ ಕೃಷ್ಣಸ್ಯ ಸೂತ್ರಾನುವ್ಯಾಖ್ಯಾ ಸನ್ಯಾಯ ವಿವೃತಿಂ ಸ್ಫುಟಂ ಕರೋಮಿ ಮಂದಬುದ್ಧೀನಾಂ ಬುಧಾನಾಂ ಚೋಪಕಾರಿಕಾಂ ಪ್ರೀತ್ಯೈ ತಸ್ಯೈವ ದೇವಸ್ಯ ತತ್ಪ್ರಸಾದ ಪುರಸ್ಸರಃ ಜಯಂತಿ ಜಾನಕೀಭರ್ತುಶ್ಚರಣಾಂ ಪೂಜರೇಣವಃ ನಮಸ್ಸುರ ಕಿರೀಟಸ್ಥಾನ್ ಗೇಮಣೀನತಿ ಶೇರತೆ ದುರಂತ ದುರಿತ ಧ್ವಾಂತ ವಿಪಾಟನ ಪಟೀಯಸೆ ಬಾದರಾಯಣ ಸಂಜ್ಞಾಯ ಪರಸ್ಮೈ ಮಹಸೇ ನಮಃ ನಮಾಮಿ ಶ್ರೀಮದ್ ಆನಂದ ತೀರ್ಥಾಚಾರ್ಯಂ ಪರಂ ಗುರುಂ ಯಸ್ಯ ವಾಣೀ ಕೃಪಾಣೀಯಂ ನಿಗ್ರಂಥತಿ ಭವಾಟವೀಂ ಪ್ರಣಮ್ಯ ಚರಣಾಂ ಭೋಜೇ ಗುರುಣಾಂ ತತ್ಕೃಪಾಬಲಾತ್ ಸನ್ಯಾಯ ವಿವೃತಿ ವ್ಯಾಖ್ಯಾಂ ಕರಿಷ್ಯಾಮಿ ಯಥಾವತಿ ಅಂಗಾವಬದ್ಧಾಧಿಕರಣಂ ನಚ ಕುಣಾಂತರಸಂಧಾನಸ್ಯ ಕ್ವಾಪಿ ದರ್ಶನಮಾತ್ರೇಣ ಸಮಧಿಕ ಅಂಗದೇವತಾನ್ ದೇವತಾಂತರಗುಣಾಃ ಅಪಿ ಅಂಗದೇವತಾಂತರೇ ಉಪಸಂಹರ್ತವ್ಯಾಃ ನಾನಾಗುಣತ್ವೇನ ತೇಷಾಂ ಶ್ರುತಿಷು ದೃಷ್ಟೇಃ ಅನಿಷಿದ್ಧಗುಣಾನಾಂ ವಾಕ್ಯಾನ್ವಯ ನ್ಯಾಯೇನ ಉಪಸಂಹಾರಾತ್ ನಾ ಶಾಖಾಸು ಇತ್ಯಾದಿ ವಿಶೇಷಃ ಉತ್ತಮೇಶು ಅಧಮಗುಣಾಪೇಕ್ಷೆಯ ಮಂತ್ರಾಧಿವದ್ವಾ ಇತಿ ಅಂಗಾವಬದ್ಧಾಧಿಕರಣ ಓಂ ಅಂಗಾವಬದ್ಧಾಸ್ತು ನ ಶಾಖಾಸು ಹಿ ಪ್ರತಿವೇದಂ ಓಂ ಆ ಸೂತ್ರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಇತ್ಯತ್ರ ಬ್ರಹ್ಮೋಪಾಸನ ವಿಧೇಹೇ ಅಂಗದೇವತೋಪಾಸನ ಸಾಹಿತ್ಯ ಅಸಾಹಿತ್ಯ ಸಾಧಾರಢ್ಯಾತ್ ಭಗವದುಪಾಸನಂ ಅಂಗದೇವತೋಪಾಸನ ಅಯುಕ್ತಂ ವಾ ಕರ್ತವ್ಯಮುತ ಕೇವಲಂ ವಾ ಇತಿ ಸಂದೇಹೇ ಕೇವಲಮಿತಿ ಪೂರ್ವಪಕ್ಷ ಬ್ರಹ್ಮೋಪಾಸನ ವಿಧೇಹೇ ಅಂಗದೇವತೋಪಾಸನ ಸಾಹಿತ್ಯ ಅಸಾಹಿತ್ಯ ಸಾಧಾರಣ್ಯಾತ್ ಅಂಗದೇವತೋಪಾಸನ ಸಾಹಿತ್ಯ ಅಸಾಹಿತ್ಯ ಇಲ್ಲಿ ಅಂಗಾವಬದ್ಧ ದೇವತೆಗಳನ್ನು ಸಹಿತವಾಗಿ ಮಾಡಬೇಕು ಅಥವಾ ಬಿಟ್ಟು ಮಾಡಬೇಕು ಅಂತ ಅಂಗದೇವತೆಗಳು ಅಂದರೆ ಯಾರು ಬ್ರಹ್ಮಾದಿ ಎಲ್ಲ ದೇವತೆಗಳು ಅಂಗದೇವತೆಗಳೇ ಅಂಗ ಅಂಗಿ ಅಂಗ ಅಂದ್ರೇನು ಅಂಗಿ ಪ್ರಧಾನ ಅಂಗ ಉಡದೆಲ್ಲ ಪರಿವಾರ ದೇವತೆಗಳು ಅಂತ ಅರ್ಥ ಅವರನ್ನು ಭಗವದುಪಾಸನಂ ಅಂಗದೇವತೋಪಾಸನಾಯುಕ್ತಂ ವಾ ಕರ್ತವ್ಯಂ ಉತ ಕೇವಲಂ ವಾ ಆದ್ದರಿಂದ ಸಾಹಿತ್ಯ ಅಸಾಹಿತ್ಯ ಸಾಧಾರಣ್ಯ ಕೆಲವೊಮ್ಮೆ ಮಾಡು ಸಾಹಿತ್ಯ ಜೊತೆಗಿರಬೇಕು ಸಾಹಿತ್ಯ ಅಂದ್ರೇನು ಜೊತೆಗಿರೋದು ಅಂತ ಅರ್ಥ ಕೆಲವೊಮ್ಮೆ ಅಸಾಹಿತ್ಯ ಅಂದ್ರೇನು ಬಿಟ್ಟು ಅವರನ್ನು ಸೇರಿಸಿ ಮಾಡಬೇಕು ಅಂತ ಕೆಲವು ಕಡೆಗೆ ಬಿಟ್ಟು ಮಾಡಬೇಕು ಅಂತ ಕೆಲವು ಕಡೆಗೆ ಕಾಣೋದರಿಂದ ನಾವು ಸಂಶಯ ಬಂತು ಏನಂತ ಭಗವದ್ಪಾಸನಂ ಅಂಗದೇವತೋಪಾಸನ ಯುಕ್ತಂ ವಾ ಕರ್ತವ್ಯಂ ಉತ ಕೇವಲಂ ವಾ ಅಂಗದೇವತಾ ಸಹಿತವಾದಂತಹ ಭಗವದ್ ಉಪಾಸನೆಯನ್ನು ಮಾಡಬೇಕು ಅಥವಾ ಕೇವಲ ಬ್ರಹ್ಮೋಪಾಸನೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಪೂರ್ವಪಕ್ಷ ಹೇಳ್ತಾನೆ ಕೇವಲ ಮಿತಿ ಪೂರ್ವಪಕ್ಷ ಪರಿವಾರ ದೇವತೆಗಳು ಬೇಕಿಲ್ಲ ಯಾರು ಸಾಕು ವಿಷ್ಣು ಒಂದೇ ಸಾಕು ಅಂತ ಅವರು ವಾದ ಅಂಗದೇವತೋಪಾಸನಾಯುಕ್ತ ಮಿತಿ ಸಿದ್ಧಾಂತ ಭಾಳ ಇಂಪಾರ್ಟೆಂಟ್ ರಮಾ ಬ್ರಹ್ಮಾದಯಸ್ತಸ್ಯ ಪರಿವಾರತ ಏವತ್ತು ಅದು ಎರಡ್ಮೂರು ಅರ್ಥ ಪರಿವಾರದಿಂದ ಪರಿವಾರ ಅಂತಲೇ ಮಾಡಬೇಕು ಪರಿವಾರ ಅಂತ ಮಾಡಲೇಬೇಕು ಇನ್ನೊಂದು ಪರಿವಾರ ಅಂತಲೇ ಮಾಡಬೇಕು ಅಂದ್ರೆ ಏನರ್ಥ ಪರಿವಾರತಃ ಮಾಡಿದರೆ ಪರಿವಾರತಃ ಮಾಡಬೇಕು ಅಂತ ಅಷ್ಟೇ ಆಯಿತು ಅದು ಏವ ಅಂತ ಹೇಳಿದರೆ ಪರಿವಾರತಃ ಮಾಡಬೇಕು ಪರಿವಾರತಃ ಅಂತಲೇ ಮಾಡಬೇಕು ಅದು ಮಾಡಲೇಬೇಕು ಮತ್ತೆ ಬಿಡಾಗಿಲ್ಲ ತುಂಬ ಮುಖ್ಯವಾದ ಅಂಶ ಅಂಗದೇವತು ಬೇರೆ ಎಲ್ಲೂ ಇಲ್ಲ ಅದಕ್ಕೆ ಯಶ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ದೇವರಲ್ಲಿ ಭಕ್ತಿ ಹಾಗೂ ದೇವತೆಗಳಲ್ಲೂ ಕೂಡ ಏನೋ ತಾರತಮ್ಯ ಕ್ರಮದಲ್ಲಿ ಭಕ್ತಿ ಮಾಡಲೇಬೇಕು ಅಂತ ಹೇಳಿದ್ದಕ್ಕೆ ಅದೆಲ್ಲ ಬ್ರಹ್ಮಸೂತ್ರದಲ್ಲಿ ಬಂದಿರೋ ವಿಚಾರ ತತ್ರಾಪಿ ಭಗವದ್ ಉಪಾಸನಸ್ಯ ಅಂಗದೇವತಾ ಸಾಹಿತ್ಯೇನ ಕರ್ತವ್ಯತ್ವೇ ಉಪಾಸನಸ್ಯ ಗುಣೋಪಸಂಹಾರ ಪೂರ್ವಕತ್ವ ಲೌಕಿಕ ಪುರುಷ ಪೂಜಾದೌ ದೈವಿಧ್ಯ ದರ್ಶನೇನ ಕಿಮೇಕಸ್ಯ ಶ್ರುತಿ ಪ್ರತಿಪಾದಿತ ಗುಣ ಸರ್ವೇಷು ಉಪಸಂಹರ್ತವ್ಯ ನವಾ ಇತಿ ಸಂದೇಹೇ ಉಪಸಂಹರ್ತವ್ಯ ಇತಿ ಪೂರ್ವಪಕ್ಷ ನ ಇತಿ ಸಿದ್ಧಾಂತ ತತ್ರ ಸಂಧಾನಂ ಇತ್ಯುಕ್ತ ಪೂರ್ವಪಕ್ಷ ನ್ಯಾಯಂ ತತ್ ಸಾಧ್ಯ ಪ್ರದರ್ಶನಪೂರ್ವಕಂ ವೃಣ್ಮನ್ ಪ್ರತಿಕ್ಷಿಪತಿ ತತ್ರಾಪಿ ಭಗವದುಪಾಸನಸ್ಯ ಅಂಗದೇವತಾ ಸಾಹಿತ್ಯೇನ ಕರ್ತವ್ಯತ್ವೇ ಭಗವದುಪಾಸನೆಯನ್ನು ಅಂಗದೇವತೆಗಳ ಸಹಿತವಾಗಿಯೇ ಮಾಡೋದು ಅಂತಾದರೆ ಉಪಾಸನಸ್ಯ ಗುಣೋಪಸಂಹಾರ ಪೂರ್ವಕತ್ವ ಉಪಾಸನೆ ಅಂದರೆ ಏನದು ಗುಣೋಪಸಂಹಾರ ಆಗ್ಬೇಕು ಗುಣೋಪಸಂಹಾರ ಅಂದ್ರೇನೋ ಅವರ ಗುಣಗಳನ್ನೆಲ್ಲ ಏನು ತಿಳ್ಕೋಬೇಕು. ಒಬ್ಬ ವ್ಯಕ್ತಿ ಬಂದ, ಡಾಕ್ಟರ್ ಏನೇನೋ ಆಗಿಬಿಟ್ಟಿದ್ದ, ನೋಡಿದ ತಕ್ಷಣ ಏನು ಜ್ಞಾಪಕ ಬರುತ್ತೆ ನಮಗೆ, ಅದೆಷ್ಟು ಜ್ಞಾಪಕ ಬರಬೇಕು. ಅದು ಉಪಸಂಹಾರ, ಅದು ಗುಣಗಳೇನೋ ಅದು ಅನುಸಂಧಾನ ಎರಡೂ ಬರಬೇಕು. ಉಳಿದ ಎಲ್ಲ ದೇವತೆಗಳ ಗುಣಗಳನ್ನು ತಿಳ್ಕೊಂಡು ಉಪಸಂಹಾರ ಮಾಡಬೇಕು ಅಂತಾಯ್ತು. ಇಲ್ಲದೆ ಹೋದರೆ ಇಲ್ಲ. ಉಪಾಸನಸ್ಯ ಗುಣೋಪಸಂಹಾರ ಪೂರ್ವಕತ್ವ ಯಥಾಸತಿ ಆದರೆ ಯಾರೋ ಕಾಣ್ತಾರೆ, ಇವ್ರಿಗೆ ಗೊತ್ತಾ ಅಂತಾರೆ, ಗೊತ್ತಿಲ್ಲ ಅಂತ ಹೇಳಿ ನೋಡ್ತಾ ಇದ್ದಾರೆ. ಇದು ಸಾಕಲ್ಲ ಗೊತ್ತಿರಲಿಕ್ಕೆ ಅಂದರೆ ಇದಲ್ಲ, ಆಕಾರ ಕಾಣಿಸ್ತಷ್ಟೇನೆ. ಆಮೇಲೆ ಹೇಳ್ತಾರೆ, ಅವ್ರು ಯಾರೋ ಗೊತ್ತಲ್ಲ ಅವ್ರ ಮಗ ಅಂತ ಹೇಳಿದರು, ಅಥವಾ ಅವ್ರ್ಯಾರೋ ಗೊತ್ತಲ್ಲ ಅವರಿವರು ಅಂತ ಹೇಳಿದರು, ಅಥವಾ ಇವ್ರು ಗೊತ್ತಲ್ಲ ಇವ್ರು ಇಂಥ ದೊಡ್ಡ ಅಧಿಕಾರಿ, ಓ ಈಗ ಗೊತ್ತಾಯಿತು ಅಂತೇಳಿ ಅಂದ್ರೆ ಕಣ್ಣಿ ಕಂಡಿದ್ದೇನೋ ಅವ್ರ ಗುಣಗಳೆಲ್ಲ ಇನ್ನೊಬ್ರು ಹೇಳಿದರು. ನೆಕ್ಸ್ಟ್ ಟೈಮ್ ಅವ್ರು ಕಂಡದಷ್ಟೇ ಜ್ಞಾಪಕ ಆಗುತ್ತೆ, ಅದೆಷ್ಟು ನಾವು ಅವ್ರು ಬಂದು ಅಂತ ಇವರು ಅಂತ ಎಲ್ಲ ಜ್ಞಾಪಕ ಆಗಿಬಿಡುತ್ತೆ. ಈ ರೀತಿ ಇರಬೇಕು. ಇದು ಉಪಾಸನೆಯ ಕ್ರಮ. ಇದು ದೈವ ನಾವು ಲೋಕದ ಉಪಾಸನೆ ನಮಗೆ ಗೊತ್ತಿದೆ. ಟಿ ವಿ ತಂದು ಹೇಗೆ ಉಪಾಸನೆ ಮಾಡಿ ಹೇಗೆ ಹಾಕಬೇಕು ಏನೇ ಎಲ್ಲ ಗೊತ್ತಿರುತ್ತಲ್ಲ. ಸುಮ್ಮನೆ ಟಿ ವಿ ತಂದು ಯಾರು ಇಟ್ಕೊಂಬೋದಿಲ್ಲ, ಹೇಗೆ ಇಟ್ಕೊತಾರೆ ಅದನ್ನು. ಮೊಬೈಲು ಎಷ್ಟು ಅದು ಅಪ್ಲಿಕೇಶನ್ಸ್ ನೋಡಿದಷ್ಟು ಕೂಡ ಕೆಲವರು ಬರೀ ಏನು ನೋಡಿ ಫೋನ್ ಮಾಡೋದಕ್ಕಷ್ಟೇ ಉಪಯೋಗಿಸ್ಬಿಟ್ರೆ 50,000 ರೂಪಾಯಿ ಕೊಟ್ಟುಕೊಂಡು ಏನಂತಾರೆ ಅದಕ್ಕೆ ದಡ್ಡ ಅಂತಾರೆ. ಅದು ತೆಗೆದ್ರೆ ಅದು ಫೋನ್ ಮಾಡೋವೇ ಎಲ್ಲರೂ ಬೇರೆ ಹೊಡೆದ ಕೂತಿರ್ತಾರೆ. ಫೋನ್ ಬಿಟ್ಟು ಎಲ್ಲ ಮಾಡ್ತಾರೆ ಅಷ್ಟರ ಮಟ್ಟಿಗೆ, ಯಾಕೆಂದ್ರೆ ಬೇರೆ ಕಡೆ ಎಂಗೇಜ್ ಆಗಿಬಿಡ್ತಾರೆ. ಅದು ಏನೇನಿದೆ ಗೊತ್ತಾ, ಎಲ್ಲ ಉಪಯೋಗಿಸ್ಬೇಕು ಅಂತ ಹೇಳ್ತಾರೆ. ಎಲ್ಲ ಉಪಯೋಗಿಸ್ದಾಗ ಏನಾಯ್ತದ, ಬಿಡಿಸಿರ್ತಾರೆ ಎಲ್ಲ ತಿನ್ನಬೇಕು ಅಂತಾರಲ್ಲ ಹಾಗೆ. ಕೆಲವೊಂದು ತಿನ್ನಲಿಕ್ಕೆ ತಿಂದೇ ಇರಲಿಕ್ಕೆ ಅಂತ ಹಾಕ್ತಾರ. ಭಕ್ತಿಗೆ ಬಡಿಸಿದ್ದೆಲ್ಲ ಹೇಗಬೇಕು, ಭಕ್ತಿಗೆ ಏನು ಬೇಕೋ ಎಲ್ಲಗಳು ಉಪಾಸನೆ ಮಾಡಬೇಕು ಅಂತ ಹೇಳಿದ್ದೀರಿ, ಆಯಿತು. ಈಗ ಈ ರೀತಿ ಮಾಡಬೇಕನ್ನ ಇವರನ್ನು ಕೂಡ ಹಾಗೆ ಮಾಡಬೇಕಂತ ಪ್ರಶ್ನೆ. ಈಗ ಕೆಲವೊಮ್ಮೆ ಅದು ಕಂಡಿದೆ ಅಂಗಪುರುಷರಲ್ಲಿ, ಕೆಲವೊಮ್ಮೆ ನೋಡ್ತಾರೆ ಆ ಕಡೆ ಸುಮ್ಮನೆ ಮಾತುಗಳು ಆಲಿಸೋದಿಲ್ಲ, ಜೊತೆ ಬಂದಿರ್ತಾರೆ ಸರಿ ಗೌರವ ಕೊಡ್ತಾರೆ ಅಷ್ಟೇ ಹೊರತು ಸ್ಪೆಷಲ್ ಉಪಚಾರ ಇಲ್ಲ. ಕೆಲವ್ರ ಬಗ್ಗೆ ಭಾರಿ ಇದು ಕೊಡ್ತಾರೆ. ಎರಡು ಕಂಡಿರೋದ್ರಿಂದ ಏನು ಮಾಡಬೇಕು ನಾವು ಇಲ್ಲಿ. ಕಿಂ ಏಕಸ್ಯ ಶ್ರುತಿ ಪ್ರತಿಪಾದಿತ ಗುಣಾ ಸರ್ವೇಷು ಉಪಸಂಹರ್ತವ್ಯ ನವಾ ಇತಿ ಸಂದೇಹೇ ಉಪಸಂಹರ್ತವ್ಯ ಇತಿ ಪೂರ್ವ ಪಕ್ಷ ನಾ ಇತಿ ಸಿದ್ಧಾಂತ. ಎಲ್ಲ ಗುಣಗಳನ್ನು ಕೂಡ ಸಮಗ್ರ ತಿಳಿದು ಮಾಡಬೇಕು ಅಥವಾ ಇಲ್ಲೋ ಅಂತ ಕೇಳಿದರೆ ಪೂರ್ವಪಕ್ಷಿ ಮತ್ತೆ ಹೇಳ್ತಾನೆ, ಬೇಕಿಲ್ಲ ಸ್ವಲ್ಪ ಸಾಕು. ತತ್ರ ಸಂಧಾನಂ ಇತ್ಯುಕ್ತ ಪೂರ್ವಪಕ್ಷ ನ್ಯಾಯಂ ತತ್ ಸಾಧ್ಯ ಪ್ರದರ್ಶನ ಪೂರ್ವಕಂ ವಿರುಣ್ಣನ್ ಪತಿ ಕ್ಷಿಪತಿ ನಜ ಗುಣಾಂತರೇತಿ ಅಥ ಗುಣಾಂ ಉತ್ತಮೇಶು ಉಪಸಂಹಾರಸ್ಯ ಸಿದ್ಧಾಂತೇ ಅಪಿ ಅಂಗೀಕಾರಾತ್ ಸಮಾಧಿಕೇತ್ಯುಕ್ತಂ ಅಯಮರ್ಥಃ ಮೇಲಿದೆ. ಅಪಿ ನಚ ಗುಣಾಂತರ ಸಂಧಾನಸ್ಯ ಪಾಪಿ ದರ್ಶನ ಮಾತ್ರೇಣ ಸಮಾಧಿಕಾಂಗದೇವತಾಂತರ ಗುಣಾಃ ಅಪಿ ಅಂಗದೇವತಾಂತರೇ ಉಪಸಂಹರ್ತವ್ಯಾಃ. ಅದಕ್ಕೆ ಉತ್ತರ, ಅಥ ಗುಣಾಂ ಉತ್ತಮೇಶು ಉಪಸಂಹಾರಸ್ಯ ಸಿದ್ಧಾಂತೇಪಿ ಯದ್ಯಪಿ ಅಂಗದೇವತಾ ಸಾಹಿತ್ಯೇನ ಅಯಮರ್ಥಃ ಯದ್ಯಪಿ ಅಂಗದೇವತಾ ಸಾಹಿತ್ಯೇನ ಬ್ರಹ್ಮೋಪಾಸನ ಕರ್ತವ್ಯಂ. ಅದು ಸಿದ್ಧಾಂತ, ಅಂಗದೇವತೆಗಳ ಸಮೇತವಾಗಿ ಬ್ರಹ್ಮೋಸನೆ ಮಾಡ ಬ್ರಹ್ಮೋಪಾಸನ ಮಾಡಕ್ಕೂ ಸಿದ್ಧಾಂತ. ತರ್ಹಿ ಉಪಾಸನಾಯಾಃ ಗುಣೋಪಸಂಹಾರ ಪೂರ್ವಕತ್ವಾತ್ ಗುಣಾಂತರಾಣಾಂ ದೇವತ್ವಾದೀನಾಂ ಸಂಧಾನಸ್ಯ ಅನುಸಂಧಾನಸ್ಯ ಉಪಸಂಹಾರಸ್ಯ ಸರ್ವೇಷು ದೇವೇಷು ದರ್ಶನ ಮಾತ್ರೇಣ ಸಮಾಧಿಕ ಅಂಗದೇವತಾಂತರಾಣಾಂ ಸೂರ್ಯಾದಿ ಅಂಗದೇವತಾಭ್ಯೋ ಭಿನ್ನಾನಾಂ ಬ್ರಹ್ಮರುದ್ರಾದೀನಾಂ ಯೇ ಗುಣಾಃ ಸೂರ್ಯಾದಿ ಅಯೋಗ್ಯಾಃ ತೇ ಅಪಿ ಅಂಗದೇವತಾಂತರೇ ಸೂರ್ಯಾದೌ ಉಪಸಂಹರ್ತವ್ಯಃ ಸ್ಯುಃ ನ ಚೈವಂ ತಸ್ಮಾತ್ ಬಾಧಕೋಪೇತಾತ್ ತಮೇವೇಕಂ ಜಾನಥ ಆತ್ಮಾನಂ ಅನ್ಯಾ ವಾಚೋ ವಿಮುಂಚಥ ಪೂಜಯೇನ್ನಾನ್ಯಾ ದೇವತಾ ಇತ್ಯಾದೇಹೇ ಅನ್ಯ ದೇವತೋಪಾಸನ ನಿಷೇಧಾತ್ ಕೇವಲಮೇವ ಬ್ರಹ್ಮೋಪಾಸನ ಕರ್ತವ್ಯಮಿತಿ. ಹಾಗೆ ಮಾಡ್ತಾ ಹೋದ್ರೆ ಏನಾಗುತ್ತಾಗ, ಎಲ್ಲ ಗುಣಗಳು ಉಪಸಂಹಾರ ಮಾಡಲಿಕ್ಕೆ ಅಂತ ಹೊರಟ್ರೆ, ಉದಾಹರಣೆಗೆ ನಾವೇನು ಮಾಡಬೇಕೀಗ, ಎಲ್ಲರ ಅಂತರ್ಯಾಮಿ ಅಂತ ನಮ್ಮ ಮೇಲಿನವರೆಲ್ಲ ಬಿಂಬನೆ, ಏನು ಮಾಡಬೇಕಾಗ, ಅಸ್ಪತ್ ಗುರು ಅಂತಾರೆ ಕಥ ಶುರು ಮಾಡಬೇಕು. ಒಂದೊಂದೇ ಮಾಡಿ 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 ಎಲ್ಲಿಗೆ ಹೋಗುತ್ತಾರೆ ಕೊನೆಗೆ, ದೇವರತ್ರ ಸುಸ್ತು ಹೋಗಿಬಿಟ್ಟಿದ್ದಾರೆ ಕೊನೆಗೆ. ಸಾಮಾನ್ಯ ಏನು ಮಾಡಿದ್ದಾರೆ ನಮ್ಮಲ್ಲಿ, ಈಗ ಗುರು ಅಂತ ಇರೋದು ಭಾರತ ಹೇಳಬೇಕೆ ಪ್ರಾಣ ಅಂತ ಸ್ಟಾರ್ಟ್ ಮಾಡೋದು ಥರ ಬಂದಿದೆ. ಅಂದರೆ ಉಳಿದನ್ನು ಮಾಡಿದ್ದೇವೋ ಬಿಟ್ಟಿದ್ದೇವೋ ಅಂತ ಪ್ರಶ್ನೆ. ಈಗ ಬಿಟ್ಟಿದ್ರೆ ಉಪಾಸನೆ ಅಲ್ಲ ಅದು, ಮಾಡೋಕ್ಕೆ ಹೋದರೆ ಉಪಾಸನೆ ಮಾಡೋಕ್ಕಾಗ ಎಂಡೇ ಇಲ್ಲ ಅದಕ್ಕೆ. ಅದಕ್ಕೆ ಹೇಳಿದೆ ಏನು ಮಾಡಬೇಕಾಗ, ಸಾಧ್ಯವಾದಷ್ಟು ಕೂಡ ಏನು ಮಾಡಬೇಕು, ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಉಪಾಸನೆ ಮಾಡೋಕ್ಕೆ ಉತ್ತರ ಕೊಟ್ಟರಲ್ಲ. ಹಾಗೆ ಇದು ಕೂಡ ನಮಗೆ ಎಷ್ಟು ಗುಣ ಅನುಸಂಧಾನ ಮಾಡೋಕ್ಕೆ ಸಾಧ್ಯ ಇದೆ ಅಷ್ಟನ್ನು ಮಾಡಬೇಕು. ಅದೆಲ್ಲ ಡೀಟೇಲ್ ಆಗಿ ಹೇಳ್ತಾರೆ. ತಸ್ಮಾತ್ ಬಾಧಕೋಪೇತ ತಮೇವೈಕಂ ಜಾನಥ, ನೋಡಿ ಉಪನಿಷತ್ ಹೇಳ್ತಾ ಇದೆ, ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾ ವಾಚೋ ವಿಮುಂಚಥ. ಪರಮಾತ್ಮನೊಬ್ಬನ್ನೇ ತಿಳ್ಕೊಂಡ್ಬಿಡಿ, ಉಳಿದವ್ರ ಬಗ್ಗೆ ಬಿಟ್ಟುಬಿಡಿ, ಬೇರೆ ಮಾತಲ್ಲ ಬಿಟ್ಟುಬಿಡಿ ಅಂತ ಹೇಳಿದರೆ ಅಂಗದೇವತೆಗಳ ಮಾತು ಬಿಟ್ಟುಬಿಡಿ ಎಂತಾಗುತ್ತಲ್ಲ. ಪೂಜೆಯೇತ ನನ್ಯಾ ದೇವತಾ, ಇದು ಇನ್ನೊಂದು ವಾಕ್ಯ. ಅನ್ಯ ದೇವತೆಗಳು ಪೂಜೆ ಮಾಡಲೇಕೂಡ್ದು ಅಂತಿದೆ, ಅನ್ಯ ದೇವತೆಗಳು ಪೂಜೆ ಮಾಡಲೇಕೂಡ್ದು ಅಂತ ಒಂದು ವಾಕ್ಯ. ಇದು ಸ್ಮೃತಿ, ಅದು ಶ್ರುತಿ. ದೇವರ ಒಂದೇ ತಿಳ್ಕೊಳ್ಳಿ, ಬೇರೆಯವ್ರನ್ನ ಬಿಟ್ಟೇ ಬಿಡಿ ಅಂತ ಹೇಳಿಬಿಟ್ಟಿದ್ದಾರೆ. ಇತ್ಯಾದಿ ಅನ್ಯ ದೇವತೋಪಾಸನ ನಿಷೇಧ. ಅನ್ಯ ದೇವತೋಪಾಸನ ನಿಷೇಧ ಮಾಡಿರೋದ್ರಿಂದ ಕೇವಲಮೇವ ಬ್ರಹ್ಮೋಸನ ಬ್ರಹ್ಮೋಪಾಸನ ಕರ್ತವ್ಯಮಿತಿ. ಪರಿವಾರ ಹಂಗಾದ್ರೆ ಪರಿವಾರ ಅಂತ. ಏವಂಚ ದೇವತಾಂತರ ಗುಣಸ್ಯ ದೇವತಾಂತರಿ ಅನುಸಂಧಾನ ಪ್ರಾಪ್ತ ಅಂಗದೇವಾನಾಂ ಅನುಪಾಸ್ಯತ್ವ ತದಭಿದಾಯಕ ವೇದ ವೈಯರ್ಥವಿತಿ ನಾ ಇತಿ ಭಾವ. ಏವಂಚ ಈ ರೀತಿ ಮಾಡಿಬಿಟ್ಟು ಏನಾಯ್ತಾಗ, ಒಬ್ಬ ದೇವತೆ ಗುಣ ಇದೆ, ಚಿಂತನೆ ಮಾಡ್ತಾವೆ ಎಲ್ಲ ಗುಣ ಚಿಂತನೆ ಮಾಡಿ, ಸೂರ್ಯನ ಚಿಂತನೆ ಮಾಡೋ ಎಲ್ಲ ಗುಣ ಚಿಂತನೆ ಮಾಡಿ, ದೇವರದ್ದು ಒಳಗೆ ಅಂತರ್ಯಾಮಿ ಚಿಂತನೆ ಮಾಡಿ, ಅವ್ರ ಮಾತ್ರ ಚಿಂತನೆ ಮಾಡಬೇಕು ಅಂತ ಹೇಳಿದರೆ ಎಷ್ಟು ಕಷ್ಟ. ಅದಕ್ಕೆ ಬಿಟ್ಟೇ ಬಿಡೋದು ಕ್ಷೇಮ. ಅಯಂಚನ್ಯಾಯೋ ಮಂತ್ರಾಧಿಪತ್ವ ಇತ್ತನೇನ ಅಧಮ ಗುಣಾನ ಉತ್ತಮ ಉಪಸಂಹಾರೋಕ್ತಿಯ. ಅಧಮ ಗುಣಗಳನ್ನು ಉತ್ತಮರಲ್ಲಿ ಅನುಸಂಧಾನ ಮಾಡಬೇಕು. ಕಶ್ಚಿತ್ ಗುಣಸ್ಯ ಅನುಸಂಧಾನೇ ಸರ್ವೇಷಾವೇವ ಗುಣಾನಾಂ ಅನುಸಂಧಾನಂ ನ ಸ್ಯಾದಿತಿ ತದ್ಧೇತುತ್ವೇನ ನಾನಾ ದೃಷ್ಟಿ ಇತ್ಯುಕ್ತ ಸಿದ್ಧಾಂತ ನ್ಯಾಯಂ ವಿವೃಣೋತಿ ನಾನಾ ಗುಣತ್ವೇನ ಇತಿ. ಪರಸ್ಪರ ವಿಲಕ್ಷಣ ಗುಣತ್ವೇನ ತೇಷಾಂ ಅಂಗದೇವತಾನಾಂ ಶ್ರುತಿಶ್ರುತಿಷ್ಠೇರಿತ್ಯರ್ಥ. ಅಂಗದೇವತೆಗಳಲ್ಲಿ ಪರಸ್ಪರ ವಿಲಕ್ಷಣಗಳು ಇವೆ. ವರುಣನ ಉಪಾಸನೆ ಮಾಡಬೇಕು, ಅಗ್ನಿ ಉಪಾಸನೆ ಮಾಡಬೇಕು. ವರುಣನಲ್ಲಿ ಅಗ್ನಿಯಲ್ಲಿ ಏನಿದೆ ಈಗ ಸುಡತಕ್ಕಂಥ ಗುಣ ಇದೆ. ವರುಣನಲ್ಲಿ ಏನಿದೆ ಈಗ ತಂಪು ಮಾಡೋ ಶಕ್ತಿ ಇದೆ, ಹೇಗೆ ಉಪಾಸನೆ ಮಾಡೋದು ಎಲ್ಲ ಕೂಡ ಅಂತ ಪ್ರಶ್ನೆ ಹಾಕ್ಕೊಂಡ. ಅದು ವಿಲಕ್ಷಣ ಗುಣಗಳು ಬೇರೆ, ಒಂದೇ ಆಗಿದ್ರೆ ಏನು ಮಾಡ್ಬೋದಾಗ ಹೋಗ್ಬೋದು. ಆದರೆ ವಿಲಕ್ಷಣ ಗುಣ ಹೇಗೆ ಚಿಂತನೆ ಮಾಡಬೇಕು ಅದಕ್ಕೆ ಉತ್ತಮತ್ವ ಒಂದಿನ್ನೂ ಕೆಲವಿದೆ. ಬ್ರಹ್ಮರುದ್ರಾದೀನ ಪರಸ್ಪರ ದೇಶಾಂ ಅಂಗದೇವತಾನಾಂ ಸಾಮಾನ್ಯವಾಗಿ ಅಧಮೇಶು ಅಯೋಗ್ಯತ್ವ. ಅಧಮರಲ್ಲಿ ಏನು ಗುಣಗಳಿರುತ್ತೆ, ಉತ್ತಮರಲ್ಲಿ ಆ ಗುಣಗಳಲ್ಲಿ ಏನಾಗಿರುತ್ತೆ, ಕೆಳಗಿನವರಲ್ಲಿ ಏನೇನು ಗುಣ ಇರಬೇಕು, ಮೇಲಿನವರಲ್ಲಿ ಆ ಗುಣ ಇರಲೇಬೇಕು, ಇದ್ದು ಜಾಸ್ತಿ ಇರಬೇಕು. ಆದರೆ ಮೇಲಿನವ್ರ ಗುಣ ಕೆಳಗಿನವರಲ್ಲಿ ಇರಬೇಕಾಗಿಲ್ಲ, ಇದೆಲ್ಲ ನಿಯಮಗಳು. ಭತ್ತೆ ಕೇಳಬೇಕಾಗಿಲ್ಲ, ಬೆಸಲು ಪಿ ವಿ ಶಿವದೇ ಎಸ್ ಎಸ್ ಓದಿದ್ದಾನ ಹಾಗೆ ಕೇಳಬಾರ್ದು, ಹಾಗೆ ಅಂಡರ್ಸ್ಟುಂಡ್. ಹಾಗಿದ್ದರೆ ಅಷ್ಟು ಸಾಮಾನ್ಯ ಕಾರಣ ಸಾಕ ಅಂತ ಪ್ರಶ್ನೆ. ಈಗ ಅಧಮೇಶು ಅಯೋಗ್ಯತ್ವ ಅಂದರೆ ಬ್ರಹ್ಮರುದ್ರಾದೀನಾಂ ಸೂರ್ಯಾದಿ ಅಸಂಭಾವಿತ ಗುಣವತ್ವೇನ ಬ್ರಹ್ಮರುದ್ರಾದೀನಾಂ ಉತ್ತಮತ್ವ ಉತ್ತಮ ಸಂಬಂಧಿ ಗುಣಾನಾಂಚ ಅಧಮೇಶು ಅಯೋಗ್ಯತ್ವ. ಸೂರ್ಯಾದಿಗಳಲ್ಲಿ ಏನು ಗುಣಗಳಿವೆ ಬ್ರಹ್ಮಾದಿಗಳಲ್ಲಿ ಇರೋ ಸಾಧ್ಯತೆ ಇಲ್ಲ ಅಂತ ಅನುವಾದ. ಉತ್ತಮತ್ವ ತುಂಬ ಉತ್ತಮರಾಗಿರೋದ್ರಿಂದ ಉತ್ತಮ ಸಂಬಂಧಿ ಗುಣಾನಾಂಚ ಅಧಮೇಶು ಅಯೋಗ್ಯತ್ವ. ಉತ್ತಮರ ಗುಣಗಳು ಅಧಮರಲ್ಲಿಲ್ಲ, ಅಧಮರ ಗುಣಗಳು ಉತ್ತಮರಲ್ಲಿಲ್ಲ. ಬ್ರಹ್ಮಾದಿ ಅಂಗದೇವತಾ ಗುಣಜಾತಂ ಸೂರ್ಯಾದಿಷು ಲೋಪಸಂಹಾರ್ಯಂ ಕಿಂತು ಯೋಗ್ಯಮೇವೇತಿ ಭಾವ. ಸೊ ಬ್ರಹ್ಮಾದಿ ಅಂಗದೇವತೆಗಳ ಗುಣಗಳೇನಿವೆ ಅಷ್ಟು ಗುಣಗಳನ್ನು ಸೂರ್ಯಾದಿಗಳಲ್ಲಿ ಚಿಂತನೆ ಮಾಡೋ ಕಾರಣ ಇಲ್ಲ. ನಾನು ನ ಶಾಖಾಸು ಹಿ ಪ್ರತಿವೇದಂ ಮಿತಿ ವೇದ ಪ್ರತೀತ ಗುಣಾನಾಂ ಉಪಸಂಹಾರ ಅಭಾವ ವಿಧಾಯ ಮಂತ್ರಾಧಿವದ್ವಾ ಇತಿ ಕಥಂ ತದ್ವಿರುದ್ಧ ಉಪಸಂಹಾರೋ ಅಭಿಧೀಯತೆ ಇತ್ಯಾಶಂಕಾ ಪರಿಹಾರಾರ್ಥಂ ತಯೋ ವಿಷಯಭೇದಮಾಹ ಅನಿಷಿದ್ಧೇತಿ. ನೀವು ಮದ್ದೇನು ಹೇಳಿದಿರಿ, ನ ಶಾಖಾಸುಖಿ ಪ್ರತಿವೇದಂ ಅಂತ ಹೇಳಿದರು. ಮುಂದೆ ಬಂದಿದೆ ಯಾವುದರಲ್ಲಿ ಸರ್ವವೇದಾಂತ ಪ್ರತ್ಯಯಾದಿಗಳನ್ನ ಹೇಳಿದ್ದಾರೆ. ಆಮೇಲೆ ವೇದ ಪ್ರತೀತ ಗುಣಾನ ಉಪಸಂಹಾರ ಅಭಾವ ಮಹಿದಾಯ ಎಲ್ಲ ಆಗೋದಿಲ್ಲ ಅಂತ ಹೇಳಿ ಆಮೇಲೆ ಏನು ಮಾಡಿದರು, ಮಂತ್ರಾದಿಗಳಲ್ಲಿ ಹೇಳುವ ಹಾಗೆ ಆದಷ್ಟು ಮಾಡಿ ಅಂತ ಹೇಳಿಬಿಟ್ರು. ವಿರೋಧ ಬಂದ ಸಮನ್ವಯ ಮಾಡಿದ್ರಾಗ ಎಲ್ಲ ಮಾಡಬೇಕು ಅಂತ ಹೇಳಿದರೆ ಇಂಪಾಸಿಬಲ್. ಏನೋ ಮಾಡಲಿಕ್ಕೆ ಹೋದರೆ ದೇವ್ರ ಮಹಿಮೆ ಕಡಿಮೆ ಆಯಿತು. ಅವಾಗೇನು ಮಾಡಿದ್ರಾಗ ಎಷ್ಟು ನಿಮಗೆ ಸಾಧ್ಯ ಅಷ್ಟು ಮಾಡಿ, ಒಬ್ಬ ನೋಡಿದ ತಕ್ಷಣ ಎಷ್ಟು ಪ್ರತಿಭಾಸ ಆಗುತ್ತೋ ಅಷ್ಟು ಚಿಂತನೆ ಮಾಡಬೇಕಂತ ನಮಗೆ ತಿಳ್ಕೊಳ್ಳೋದು ಎಲ್ಲ ತಿಳ್ಕೊಬೇಕು. ಬಾವಿಲಿ ಬೇಕಾದಷ್ಟು ನೀರಿದೆ, ನಮ್ಮ ಪಾತ್ರೆ ಎಷ್ಟಿದೆ ಅಷ್ಟು ಹೇಳ್ಕೊಂಡು ನಿರ್ಕೋತೀವಿ. ಆದರೆ ಬಾವಿಲಿ ನೀರು ಇಷ್ಟ ಆಯಿತು ಅಂತ ತಿಳ್ಕೊಡೋದಿಲ್ಲ, ಅಲ್ಲಿ ಬೇಕಾದಷ್ಟಿದೆ, ನಾವಿಷ್ಟು ತಂದಿದ್ದೇವೆ ಅಂತ ತಿಳ್ಕೊಡುತ್ತೇವೋ. ದೇವರ ಗುಣಗಳಲ್ಲಿ ನಾವು ಎಲ್ಲ ತಿಳಿಸಿ ಅನಂತ ಅನಂತಂಬ ಸಾಮಾನ್ಯ ತಿಳ್ಕೊಳ್ಳೇಬೇಕು. ಎಷ್ಟನಂತ ಡೀಟೇಲ್ಸ್ ಅಲ್ಲಿ ನಮಗೇನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಆದರೆ ಅಲ್ಲಿ ಮಾಡಿ ಅಂತ ಹೇಳಿದಿರಿ, ಇಲ್ಲಿ ಇಲ್ಲೇನು ಹೇಳ್ತಿದ್ದೀರಲ್ಲ ಅಂತ ಕೇಳಿದರೆ ಸಿಂಪಲ್ಲಾಗಿ ಹೇಳ್ತಾರೆ, ಬ್ರಹ್ಮರುದ್ರಾದಿ ಗುಣ ಅನಾಂ ಸೂರ್ಯಾದೌ ಅಯೋಗ್ಯತ್ವೇಪಿ ತತ್ರ ಅನಿಷಿದ್ಧಾನಾಂ ಯೋಗ್ಯಾನಾಂ ಗುಣಾನಾಂ ವಾಕ್ಯಾನ್ವಯ ನ್ಯಾಯೇನ ಯಥಾ ಖಲು ಭಗವತ್ ಪ್ರತಿಪಾದಕ ಪ್ರತಿಪಾದಕ ಸಹಸ್ರಶೇಷ ಪುರುಷ ಇತ್ಯಾದಿ ವಾಕ್ಯಾನಾಂ ಸರ್ವೇಷಾಂ ಅನ್ಯತ್ರ ಚತುರ್ಮುಖಾದೌ ಸಂಬಂಧಾಭಾವೇಪಿ ಹಿರಣ್ಯಗರ್ಭ ಸಮವರ್ತತಾಗ್ರೇ ಇತ್ಯಾದೀನಾಂ ತದ್ಯೋಗ್ಯಾನಾಂ ಸಂಬಂಧ ತಥಾ ಇತ್ಯನೇನ ನ್ಯಾಯೇನ ಉಪಸಂಹಾರಾತ್ ಹೇತೋ. ಲಾಂಗ್ ಸೆಂಟೆನ್ಸ್ ಬ್ರಹ್ಮರುದ್ರಾದಿ ಲಾಂಗ್ ವರ್ಡ್ ಬೇರೆ, ಲಾಂಗ್ ಸೆಂಟೆನ್ಸ್ ಬೇರೆ. ಲಾಂಗ್ ವರ್ಡ್ ಹೇಗೆ, ಉತ್ಕಂಠ ಕುಂಠ ಕೋಲಾಹಲ ವಿಧಿತ ಅಜಸ್ತ್ರ ಸೇವಾ ಅನುವೃತ್ತ ಪ್ರಾಜ್ಞಾತ್ಮ ಜ್ಞಾನ ದೂತಾಂತ ತಮಸ ಮನೋಮೌರ್ಯ ರತ್ನಾವಳಿ ಲಾಂಗ್ ವರ್ಡ್ ಅದು. ಇದು ಲಾಂಗ್ ಸೆಂಟೆನ್ಸ್ ಅಷ್ಟೇ. ಅದರಲ್ಲಿ ಅದು ಸೆಂಟೆನ್ಸ್ ಲಾಂಗ್ ಸೆಂಟೆನ್ಸ್ ಕಾಂಪ್ಲೆಕ್ಸ್ ಸೆಂಟೆನ್ಸ್ ಆದಾಗ ಅನ್ವಯ ಮಾಡಿಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದು ಸರಿಯಾಗಿ ನೋಡಿದರೆ ಸರಿ. ಬ್ರಹ್ಮ ರುದ್ರಾದಿ ಗುಣ ಅನಾಂ ಸೂರ್ಯ ಆದವು ಅಯೋಗ್ಯತ್ವೇಪಿ. ಈಗ ಬ್ರಹ್ಮಾಂತರ್ಗತ ದೇವರನ್ನು ಪೂಜೆ ಮಾಡ್ತಾ ಇದ್ದಾರೆ. ಸೂರ್ಯಾಂತರ ದೇವರನ್ನು ಪೂಜೆ ಮಾಡಬೇಕೀಗ. ಈಗ ಸೂರ್ಯಾಂತರ್ಗತ ದೇವರನ್ನು ಚಿಂತನೆ ಮಾಡಬೇಕಾದ್ರೆ ಬ್ರಹ್ಮರುದ್ರಾದಿಗಳಲ್ಲಿ ಏನು ಗುಣಗಳಿವೆ ಆ ಗುಣಗಳು ಇವರಿಗಿಂತ ಜಾಸ್ತಿ ಇರೋದ್ರಿಂದ ಅನುಸಂಧಾನ ಮಾಡಿಕೊಂಡು ದೇವರ ಚಿಂತನೆ ಮಾಡಿಬಿಡ್ಬೋದು. ಆದರೆ ಕಡಿಮೆಯಲ್ಲಿ ಹೋಗ್ಬೇಕಾದ್ರೆ ಏನು ಮಾಡಬೇಕು? ನಾವೀಗ ಅತ ಪ್ರಶ್ನೆ ಬಂತು. ಕಡಿಮೆ ಹೋಗಬೇಕಾದ್ರೆ ಎರಡು ಇರಬೇಕು ನಮಗೆ. ಇವರಿಗೆ ಬಿಂಬರೂಪಿ ಪರಮಾತ್ಮ ಇದ್ದಾನೆ, ಅನಂತ ಗುಣಪೂರ್ಣ. ಅದ್ರ ಜೊತೆಗೆ ನಮ್ಮೇಲೂ ಬ್ರಹ್ಮರುದ್ರಾದಿಗಳು ಅವ್ರನ್ನು ಸೇರಿಸ್ಬೇಕು, ಅವ್ರ ಗುಣಗಳು ಚಿಂತನೆ ಮಾಡಬೇಕು. ಆ ಗುಣಗಳು ಚಿಂತನೆ ಮಾಡಬೇಕಾದ್ರೂ ಕೂಡ ಅವರಲ್ಲಿ ಎಷ್ಟು ಗುಣ ಇದೆಯೋ ಅಷ್ಟು ಗುಣಗಳು ಮಾತ್ರ ದೇವರ ಪ್ರತಿಬಿಂಬ. ಬೇರೆ ಇಲ್ಲದ ಗುಣಗಳಿಲ್ಲ. ಇನ್ನೂ ಕೆಳಗೆ ಇನ್ನೂ ಕೂಡ ಕಟ್ಟಾಗ್ತಾ ಬಂದು ಇರೋಷ್ಟನ್ನು ಚಿಂತನೆ ಮಾಡಬೇಕು. ಆದ್ರೆ ಮೇಲ್ನವರು ಕೆಳಗಿನವರ ಗುಣಗಳ ಮೇಲಿನ ಚಿಂತನೆ ಮಾಡೋ ಸುಲಭ. ಮೇಲ್ನವ್ರ ಗುಣ ಕೆಳಗಡೆ ಚಿಂತನೆ ಮಾಡೋಕ್ಕೆ ಏನು ಮಾಡಬೇಕಾಗ ಎಷ್ಟು ಎಲಿಮಿನೇಟ್ ಮಾಡ್ತಾ ಹೋಗ್ಬೇಕೀಗ. ಭಾರಿ ಸಮದ ಕೆಲಸ ಅದು. ಗುಣ ವಾಕ್ಯಾನ್ವಯನ್ಯಾಯೇನ ಯಥಾ ಕಡು ಎಷ್ಟನ್ವಯ ಆಗುತ್ತೋ ಅಷ್ಟು. ಭಗವತ್ ಪ್ರತಿಪಾದಕ ಸಹಸ್ರ ಶೀರ್ಷ ಪುರುಷ ಇತ್ಯಾದಿ ವಾಕ್ಯಾನಾಂ ಸರ್ವೇಷಾಂ ಅನ್ಯತ್ರ ಚತುರ್ಮುಖಾದವು ಸಂಬಂಧಾಭಾವೇಪಿ. ಬ್ರಹ್ಮದೇವರು ಆರಾಧನೆ ಮಾಡ್ತಾ ಇದ್ದಾನೆ. ಈಗ ಸಹಸ್ರ ಶಿಷ್ಯ ಪುರುಷ ಅಂತ ದೇವರು ಸ್ತೋತ್ರ ಮಾಡಿದ್ದಾನೆ. ಸ್ತೋತ್ರ ಮಾಡಕ್ಕೆ ಬಂದ. ಈ ಸಹಸ್ರ ಶಿಷ್ಯತ್ವಾದಿಗಳು ಬ್ರಹ್ಮದೇವರಲ್ಲಿ ಇದೆಯೋ? ಬರೀ ಸಾವಿರ ಅಂದರೆ ಹೇಳ್ಬೋದು. ಅನಂತ ಅಂತ ಅರ್ಥದಲ್ಲಿ ಏನೋ ಇಲ್ಲ. ಬಟ್ ಬ್ರಹ್ಮದೇವರಲ್ಲಿ ಏನು ಚಿಂತನೆ ಮಾಡ್ಬೇಕು ನೀವೀಗ? ಅನಂತ ಮುಖಾದಿಗಳು ಹೊಂದಿರುವ ಪರಮಾತ್ಮ ಬಿಂಬನಾಗಿದ್ದಾನೆ, ಚಿಂತನೆ ಮಾಡಲೇಬೇಕು. ನಿತ್ಯ ಅದನ್ನೇ ಹೇಳ್ತಿರೋದೆ. ನಿರ್ದೋಷ ಅಂತ ಹೇಳಿದಾಗ ದೇವರಲ್ಲಿರೋ ನಿರ್ದೋಷಾತ್ವ ಅಂದ್ರೆ ಅಬ್ಸಲ್ಯೂಟ್. ಅದು ಉಳಿದ ನಿರ್ದೋಷಾತ್ವ ಅಸ್ವಾತಂತ್ರ್ಯ ಶುರುವಾಯ್ತು ಈಗಾಗಲೇ. ಅದೇನು ಎಲ್ಲಿ ನಿರ್ದೋಷ ಅಂತ ಕೆಡಿನವರು ದೋಷ, ಮೇಲಿನವರಲ್ಲಿಲ್ಲ. ಕೆಡಿನವರು ಕೂಡ ಮೇಲಿನವರಿದೆ. ವೆರಿ ಸಿಂಪಲ್. ಅದು ಕೆಳಗಿನವರಲ್ಲಿ ಏನು ದೋಷ ಇದೆ, ಮೇಲಿನವರಲ್ಲಿ ದೋಷ ಇಲ್ಲ ಅಂತ ಏನು ಹೇಳಬೇಕು? ಆ ದೋಷ ಅವರಿಲ್ಲ. ಗೊತ್ತಾಯ್ತಾ? ಗುಣಗಳು ತಗೊಂಡಾಗ ಗುಣ ಅವರಲ್ಲಿದೆ, ಕೆಳಗಿನವರು ಗುಣ ಮೇಲಿನವರಲ್ಲಿ ಇದ್ದೇ ಇರಬೇಕು. ಆದರೆ ತಮಾಷೆ ಅಂದರೆ ಲೋಕದಲ್ಲಿ ಹಾಗಿರಬೇಕಾಗಿಲ್ಲ. ಉದಾಹರಣೆಗೆ ಒಬ್ಬ ಹೈಯೆಸ್ಟ್ ಆಫೀಸರ್ ಇದ್ದಾನೆ, ಒಬ್ಬ ಕ್ಲರ್ಕ್ ಇದ್ದಾನೆ, ಅಟೆಂಡರ್ ಇದ್ದಾನೆ. ಅಟೆಂಡರ್ಗೆ ಎಲ್ಲ ಗುಣ ಅವನಲ್ಲಿ ಇಲ್ಲ. ಎತ್ತರ ಇದ್ದಾನೆ ಸಿಕ್ಕಾಬಟ್ಟೆ ಅವನು, ಅವನಿಷ್ಟೇ ಇಟ್ಟಿದ್ದ ಕುಳ್ಳ ಅಧಿಕಾರಿ. ಏನಿಲ್ಲ ಅವನಿಗೆ, ಇಲ್ಲ ಯಾವುದೋ ಕೈ ಹ್ಯಾಂಡಿಕ್ಯಾಪ್ಡು. ಆ ಕೋಟದಲ್ಲಿ ಪ್ರಮೋಷನ್ ಆಗಿ ಹೋಗಿರ್ತಾನು. ಇವನು ನಾ ಎಲ್ಲ ಸರಿ ಇದ್ದಾನೆ, ಇವೆಲ್ಲ ಇಲ್ಲ. ಆದರೆ ಶಾಸ್ತ್ರ ಪ್ರಕಾರ ಹಾಗಲ್ಲ. ಸೋತ್ತವರೆಲ್ಲ ಏನಾಗಿರ್ತಾರೆ ಕೆಳಗಿನವರಿಗಿಂತ? ಎಲ್ಲದರಲ್ಲೂ ಮೇಲಿರ್ತಾನೆ. ಇದು ಭಾರಿ ಸರಿಯಾಗಿ ತಿಳ್ಕೊಂಡಿರ್ಬೇಕು. ಒಂದೆರಡರಲ್ಲ, ಸಮಸ್ತ. ಯಾಕೆ ಅವ್ರು ಏನು ಬಿಂಬ? ಅವರು ಅವರಲ್ಲಿ ಇಲ್ಲದವರುಗಳು ಬರೋದೇ ಇಲ್ಲ. ಅವು ಬಿಂಬದಲ್ಲಿ ಇಲ್ಲ ಅಂದರೆ ಪ್ರತಿಬಿಂಬದಲ್ಲಿ ಬರೋದೇ ಇಲ್ಲ. ಅದರಿಂದಾಗಿನೇ ಎಲ್ಲ ಇದೆ. ಲೋಕದಲ್ಲಿ ಮೇಲೆ ಎಂಬುದಕ್ಕೂ ಶಾಸ್ತ್ರದಲ್ಲಿ ಮೇಲೆ ಎಂಬುದಕ್ಕೂ ತುಂಬ ವ್ಯತ್ಯಾಸ ಇದೆ. ಗೊತ್ತಾಯ್ತಾ? ಲೋಕದಲ್ಲಿ ಮೇಲೆ ಅಂದರೆ ಒಂದರಲ್ಲಿ ಮೇಲೆ ಆದರೂ ಸಾಕು, ಮೇಲೆ. ಇದರಲ್ಲ ಸ್ಟ್ರೆಂತ್ ಅಲ್ಲ ಅಟೆಂಡರ್ ನಂಬರ್ ಒನ್, ಪವರ್ ಅಲ್ಲ ಅಧಿಕಾರಿ ನಂಬರ್ ಒನ್. ಹಾಗೆ ಹೇಳಿದ್ರು ಇಲ್ಲ ಆಗಲ್ಲ. ಎಲ್ಲದರಲ್ಲೂ ಏನಾತ? ಮೇಲೇನೇ ಇರಬೇಕು. ಅದು ನಿಯಮ ಇದೆ. ಈ ರೀತಿ ಚಿಂತನೆ ಮಾಡಬೇಕು. ಕೆಳಗೆ ದೋಷ ತಂದಾಗ ಏನು ಮಾಡಬೇಕಾಗ? ಮೇಲಿನವರಲ್ಲಿ ಏನಿಲ್ಲ ಆ ದೋಷ ಇವರಲ್ಲಿದೆ, ಗುಣಗಳು ಇವರಲ್ಲಿ ಏನಿಲ್ಲ ಅದು ಅವರಲ್ಲಿದೆ. ಈ ಥರ ಚಿಂತನೆ ಮಾಡ್ತಾ ಹೋಗಬೇಕು. ಶಾಸ್ತ್ರ ಶಿಷ್ಯತ್ವಾದಿಗಳು ಬ್ರಹ್ಮದೇವರ ಚಿಂತನೆ ಮಾಡಬೇಕಾದ್ರೆ ಶಾಸ್ತ್ರ ಶಿಷ್ಯತ್ವಾದಿ ಪರಮಾತ್ಮ ಗುಣೋಪೇತನಾಗಿದ್ದಾನೆ, ಆದರೆ ಆ ಗುಣಗಳು ಬ್ರಹ್ಮದೇವರು ಇಲ್ಲ ಅಂತಾನೆ ಚಿಂತನೆ ಮಾಡಬೇಕು. ಗೊತ್ತಾಯ್ತಾ? ಇನ್ನು ಬ್ರಹ್ಮದೇವರಲ್ಲಿ ಬಲಾದಿಗಳು ಏನಿವೆ ಅದೆಲ್ಲ ಕೂಡ ದೇವರಷ್ಟಿಲ್ಲ, ಅದರೂ ಚಿಂತನೆ ಮಾಡಬೇಕು. ಇದೆಲ್ಲ ಚಿಂತನೆ ಮಾಡಿದಾಗ ಅವ್ರದ್ದೇನು ನಮಗೆಲ್ಲ ಲೋಕದಲ್ಲಿ ಅರ್ಥ ಆಗೇ ಬಿಡುತ್ತೆ. ಇವರು ಸ್ಟ್ರೆಂತ್ ಇವರಲ್ಲಿಲ್ಲ. ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ ಎಷ್ಟಕ್ಕೆ ಅವನಿಗೆ ಪವರ್ ಮಿಸ್ ಆಯ್ತು ಈಗಾಗಲೇ? ಅಸಿಸ್ಟೆಂಟ್ ಅಂತ ಅಂದ ತಕ್ಷಣ ಏನಾಯ್ತು? ಈಗ ಸಡನ್ಲಿ ಡೌನ್ ಆಗಿಬಿಡ್ತಾರೆ. ಅದೆಲ್ಲ ಯೋಚನೆ ಮಾಡ್ತಾರೆ. ಉಪಸಂಹಾರ ಅಂದರೆ ಹಾಗೆ. ಏನು ಗುಣಗಳು ತಿಳ್ಕೊಂಡಿದ್ದೇವೆ ಅವರ ಬಗ್ಗೆ ನೋಡಿದ ತಕ್ಷಣ ಅವಿಷ್ಟು ನಮಗೆ ಏಕಕಾಲಕ್ಕೆ ಭಾಸವಾಗಬೇಕು. ಹಿರಣ್ಯ ಗರ್ಭ ಸಮವರ್ತತಾಗ್ರೇ. ಏನು ಗುಣಗಳು ಜಾಸ್ತಿ ಮೇಲ್ನವರು ಹೋದಷ್ಟು ಕೂಡ ಗುಣಗಳು ಏನಾಗತ್ತಾಗ ಜಾಸ್ತಿ ಇರೋದ್ರಿಂದ ದೇವರ ಸನ್ನಿಧಾನ ಜಾಸ್ತಿ ಆಗ ಗುಣಪೂರ್ಣತ್ವ ದೇವರ ಲಕ್ಷಣ. ಸೊ ಮೇಲೆ ಅಧಿಕಾರಿಗಳಲ್ಲಿ ಹೋಗ್ತಾ ಹೋದ ಸನ್ನಿಧಾನ ಏನಾಗ್ತಾ ಹೋಗುತ್ತಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಡೆಪ್ಯೂಟಿ ಅಂತ ಬಂದಾಗ ಡೆಪ್ಯೂಟಿ ಡೈರೆಕ್ಟರ್ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್, ಡೆಪ್ಯೂಟಿ ಡೈರೆಕ್ಟರ್ ಏನಾಗಿರ್ತಾನೆ ಹೆಚ್ಚು ಕಡಿಮೆ? ಭಾರಿ ಸೇಲ್ ಬರ್ತಾವೆ. ಅವನಿಲ್ಲವರು ಇವನು ಅಂದರೆ ಆಟೋಮೆಟಿಕಲಿ ಡೈರೆಕ್ಟರ್ ಇದ್ದಾಗ ಲೆಕ್ಕ ಆಸ್ಟೋಮೆಟಿಕ್ ಪವರ್ ಇರುತ್ತೆ ಅವನಿಗೆ. ಈಗ ಕಡೆ ಬರ್ತಾ ಬರ್ತಾ ಒಂದೇ ಡಿಪಾರ್ಟ್ಮೆಂಟ್, ರೆವೆನ್ಯೂ ಡಿಪಾರ್ಟ್ಮೆಂಟ್ ಕ್ಲರ್ಕ್ ಆಗಿ, ರೆವೆನ್ಯೂ ಡಿಪಾರ್ಟ್ಮೆಂಟ್ ಮಿನಿಸ್ಟರ್ ಆಗಿ, ಎಲ್ಲಿಂದ ಡಿಫ್ರೆನ್ಸ್ ಇದೆ? ಅಟೆಂಡರು. ಇವನಿಗೆ ಒಂಥರ ಸ್ಪೆಷಲ್ ಪವರ್ ಇದೆ ಬೇರೆ ಡಿಪಾರ್ಟ್ಮೆಂಟ್ಗಿಂತ. ಗೊತ್ತಾಯ್ತಾ? ಇವ್ರ ಕಾಂಟ್ಯಾಕ್ಟ್ ಸ್ವಲ್ಪ ಜಾಸ್ತಿನೇ. ಅದಕ್ಕೆ ಸಂಬಳ ಕೊಡಬೇಕು ಪರವಾಗಿಲ್ಲ, ಡಿಪಾರ್ಟ್ಮೆಂಟ್ ಹಾಕಿಬಿಡಿ. ಅದಷ್ಟು ಮಟ್ಟಿಗೆ ಅದಕ್ಕೊಂದಿರುತ್ತೆ. ಕೆಲವು ಡಿಪಾರ್ಟ್ಮೆಂಟ್ ಕ್ಯಾರಿ ಅಂತ ಕೇಳಿರೋದಿಲ್ಲ, ಕೆಲವಕ್ಕೆ ಅಡ್ವಾಂಟೇಜ್ ಇರುತ್ತೆ. ಅದು ಏನೋ ಒಂದು ಲೋಯೆಸ್ಟ್ ಪೋಸ್ಟೇ, ಆದರೂ ಅವನು ಏನೋ ಒಂಚೂರು ಇರುತ್ತೆ, ಅದರಲ್ಲೂ ತಾರತಮ್ಯ ಇದೆ. ಆ ದೃಷ್ಟಿಯಲ್ಲಿ ಗುಣೋಪಸಂಹಾರ ಹೇಗೆ ಅದಕ್ಕೆ ಹೇಳ್ತಾರೆ. ಬ್ರಹ್ಮದೇವರಲ್ಲಿ ಸಹಸ್ರ ಶೀರ್ಷತ್ವಾದಿಗಳು ಇಲ್ಲದೆ ಹೋದರೂ ಕೂಡ ಆ ಗುಣಗಳಿರತಕ್ಕಂಥ ಪರಮಾತ್ಮ ಅವರಿಗೆ ಬಿಂಬನಾಗಿದ್ದಾನೆ ಅಂತ ಚಿಂತನೆ ಮಾಡುತ್ತೆ. ಆ ಗುಣಗಳಲ್ಲಿ ಬರಲಿಲ್ಲ, ಕೆಲವು ಗುಣಗಳು ಬಂದುಬಿಡುತ್ತೆ, ಕೆಲವುಗಳು ಬರೋದಿಲ್ಲ. ಆದರೆ ಯಾರು ಅವರಲ್ಲಿ ಆ ಗುಣಗಳಿದೆ ಆ ಚಿಂತನೆ ಮಾಡಬೇಕು. ಅಲ್ಲಿ ಹೇಗೆ ಮಾಡ್ತೇವೋ ಇತ್ಯಾದಿ ನಾಂ ತದ್ಯೋಗ್ಯಾನಾಂ ಸಂಬಂಧ ತಥಾ ಇತ್ಯನೇನ ನ್ಯಾಯೇನ ಉಪಸಂಹಾರಾಧೇತೋ ನ ಶಾಖಾಸು ಇತ್ಯಾದು ಆದಿಪದೇನ ಪ್ರತಿವೇದಮಿ ಸೂತ್ರಶೇಷಸ್ಯ ಸಮನ್ವಯಾತ್ ಸಮತ್ವಾತ್ ವಾ ಇತಿ ಸ್ಮೃತೇಶ್ಚ ಗ್ರಹಣ ವಿಶೇಷ ಅಯೋಗ್ಯ ಗುಣಸಂಹಾರ ರೂಪ ವಿಶೇಷ ನಿಷೇಧ ವಿಷಯ ಇತ್ಯರ್ಥ. ಅದಕ್ಕೇನೆ ಏನು ಕಷ್ಟ ಇಲ್ಲ, ಅವರಲ್ಲಿ ಉಪಾಸನೆ ಮಾಡಬೇಕಾದರೆ ಅವರಲ್ಲಿ ಯಾವ ಗುಣಗಳಿದೆಯೋ ಆ ಗುಣಗಳಿಗೆ ವಿರೋಧವಾರದಂತೆ ಚಿಂತನೆ ಮಾಡಬೇಕು. ಆ ಗುಣಗಳು ಕಡಿಮೆ ಆಗಬಾರದು, ಮೇಲಿನವ್ರ ಗುಣ ಬರಬಾರದು, ಕೆಳಗಿನವ್ರ ದೋಷ ಬರಬಾರದು, ಆ ರೀತಿ ಚಿಂತನೆ ಮಾಡೋದೇ ಚಿಂತನೆ. ಅವೆಲ್ಲ ಲೋಕದಲ್ಲಿ ಅಭ್ಯಾಸ ಆದರೆ ಶಾಸ್ತ್ರದಲ್ಲಿ ಗಣೇಶನ ಪೂಜೆ ಮಾಡೋಕೆ ಅವೆಲ್ಲ ಕೊಡಬೇಕೀಗ. ಗಣೇಶನ ಪೂಜೆ ಗೌರಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಅಂತರ್ಯಾವಿತ ಪೂಜೆ ಮಾಡಬೇಕೀಗ, ಯಾವ ರೀತಿ ಅನುಸಂಧಾನ ಇರಬೇಕು. ಒಳಗಿರೋ ಭಾರತೀಯರ ಮುಖ್ಯ ಪ್ರಾಣ ಅಂತರ್ಗತ ಅವ್ರ ಉಪಾಸನೆ, ಆಮೇಲೆ ಲಕ್ಷ್ಮೀನಾರಾಯಣ ಉಪಾಸನೆ, ಅದರಲ್ಲೂ ನಾರಾಯಣನ ಉಪಾಸನೆ, ಅಲ್ಲಿ ಎಷ್ಟು ವೇರಿ ಆಗುತ್ತೆ. ಆದರೆ ಇವರು ಮಾತ್ರ ಏನು ಗೌರಿದೇವಿ ಅವರಿಂದ ಭಿನ್ನ, ಗೊತ್ತಾಯ್ತಾ? ಅವ್ರ ಕೆಳಗಿನ ದೇವತೆಗಳು ಹೆಚ್ಚು ಗುಣಗಳನ್ನು ಹೊಂದಿದ್ದಾರೆ, ಬೇರೆಯವರ ದೇವತೆ ಗುಣ ಇರತಕ್ಕಂಥವ್ರು ಸನ್ನಿಧಾನವರು ಇಟ್ಟಿದ್ದಾರೆ, ಆ ಗುಣ ಇವರಲ್ಲಿಲ್ಲ. ಇಷ್ಟೆಲ್ಲ ಭಾಸ ಆಗಬೇಕು. ಆಗೇನಾಯ್ತು ಅಲ್ಲಿಗೆ ಕರೆಕ್ಟ್ ಉಪಾಸನೆ ಇಲ್ಲದ ಇವತ್ತು ಆ ರೀತಿ ಉಪಾಸನೆ ಮಾಡೋದು ಲೋಕದಲ್ಲಿ ಹೋಗೇ ಬಿಟ್ಟಿದೆ ಹೆಚ್ಚು ಕಡಿಮೆ. ಆದ್ದರಿಂದ ಫಲ ಸಿಗೋದೇ ಇಲ್ಲ. ಋತೇ ತತ್ರ ಪ್ರಸಿದ್ಧಾಶ್ಚ ರೀತಿ ಋಗ್ಭಾಷ್ಯೋಪಾದಿತ ಪ್ರಕಾರೇಣ ಯಥಾ ಅಜ್ಞಾದಿ ಅಧಮ ದೇವತಾ ವಿಷಯ ಮಂತ್ರ ವಿದ್ಯಾಧಿಕಂ ಬ್ರಹ್ಮಾದಿ ಉತ್ತಮ ದೇವತಾ ವಿಷಯತ್ವೇನ ಆಧೀಯತೆ ಉತ್ತಮಾನಾಂ ತತ್ ಪ್ರತಿಪಾದ್ಯತ್ವ ಏವಂ ಉತ್ತಮೇಶು ಬ್ರಹ್ಮಾದಿಷು ಅಥಮಾನಾಂ ರುದ್ರಾದೀನಾಂ ಗುಣಾನಾಂ ಉಪಸಂಹಾರೇ ನ ಕಶ್ಚಿತ್ ದೋಷ ಇತಿ ಅಧಮ ಗುಣಾಪೇಕ್ಷೆಯ ಮಂತ್ರಾದಿಬದ್ವಾ ಇತಿ ಸೂತ್ರ ಪ್ರವೃತ್ತಿರಿತ್ಯರ್ಥಃ ಏವಂ ಉತ್ತಮೇಶು ಬ್ರಹ್ಮಾದಿಷು ಅಧಮಾನಾಂ ರುದ್ರಾದೀನಾಂ ಗುಣಾನಾಂ ಉಪಸಂಹಾರೇ ನ ಕಶ್ಚಿತ್ ದೋಷ. ಉತ್ತಮರಲ್ಲಿ ಬ್ರಹ್ಮಾದಿಗಳಲ್ಲಿ ಅಧಮರಾದ ರುದ್ರಾದಿಗಳನ್ನು ಚಿಂತನೆ ಮಾಡೋದ್ರಲ್ಲಿ ಯಾವ ದೋಷವೂ ಇಲ್ಲ. ಆದರೆ ಉತ್ತಮರ ಗುಣಗಳನ್ನು ಚಿಕ್ಕವರ ಚಿಂತನೆ ಮಾಡೋದು ದೋಷನೇ. ಈ ರೀತಿ ಮಾಡಬೇಕು. ಒಂದು ದುರ್ಭಾಷ್ಯದ ವಿಷಯ ಹೇಳಿದ್ರಲ್ಲಿ ಏನಂತ ಹೇಳ್ತಾರೆ, ತುಂಬ ಮುಖ್ಯ. ಈಗ ಪುರುಷ ಸೂಕ್ತ ಇದೆ, ಯಾರನ್ನು ಹೇಳುತ್ತದೋ ನಾರಾಯಣನ್, ನಾರಾಯಣನನ್ನೇ ಹೇಳುತ್ತೆ, ಬೇರೆಯವ್ರು ಹೇಳೋದೇ ಇಲ್ಲ, ಕೇವಲ ವಿಷ್ಣುವನ್ನೇ ಹೇಳೋದು. ಅಮರಣಿ ಸೂಕ್ತ ಇದೆ, ರಶ್ಮಿನ ಹೇಳುತ್ತೆ, ನಾರಾಯಣನ ಹೇಳುತ್ತೆ. ಎಲ್ಲ ವೇದಗಳು ಕೂಡ ಮಹಾಲಕ್ಷ್ಮಿನ ಹೇಳೇ ಹೇಳುತ್ತೆ. ಪರಮ ಮುಖ್ಯ ವೃತ್ತಿಯಿಂದ ಹೇಳೋದು ಯಾರನ್ನ, ದೇವರನ್ನು ಒಂದೇ. ಕೆಲವು ಮಾತ್ರ ಎಕ್ಸ್ಕ್ಲೂಸಿವ್ಲಿ ದೇವರಿಗೇನೆ, ಬೇರೆಯವ್ರನ್ನ ಹೇಳೋದೇ ಇಲ್ಲ. ನಾರಾಯಣ ಅನ್ನೋ ಪದ ಯಾರಿಗೆ ಅನ್ವಯ ಆಗಬೇಕು? ಮುಖ್ಯಾರ್ಥ ಪರಮ ಮುಖ್ಯ ವೃತ್ತಿಯಲ್ಲಿ ದೇವರಿಗೆ ಪುರುಷೋಕ್ತ ಹಾಗೇನೆ, ಎಲ್ಲ ನಿಯಮ ಇದೆ. ಆ ರೀತಿ ಮಾಡ್ತಾ ಇದ್ದು ಕೆಲವು ಬರ್ತಾ ಇದ್ದೀರಿ. ಈಗ ಬ್ರಹ್ಮದೇವರಿಗೆ ಅಪ್ಲೈ ಮಾಡಬೇಕಾದ್ರೆ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ, ಸ್ವಲ್ಪ ಕಡಿಮೆ ಮಾಡಿ ಅಪ್ಲೈ ಮಾಡಬೇಕು. ಇನ್ನು ಕೆಲವು ಅಪ್ಲೈ ಮಾಡಲಿಕ್ಕೆ ಬರೋದಿಲ್ಲ. ಕೆಲವನ್ನು ನಾವು ತಗೊಳ್ತಾ ಮೇಲಿನವರ ಗುಣಗಳನ್ನು ಕೆಳಗಿನವರಿಗೆ ಸಾಮಾನ್ಯ ಆಕಾರದಲ್ಲಿ ಚಿಂತನೆ ಮಾಡಬೇಕು. ಕೆಳಗಿನ ಗುಣ ಮೇಲಿನವರಲ್ಲಿ ಪೂರ್ತಿ ಚಿಂತನೆ ಮಾಡಬೇಕು. ಅಗ್ನಿ ಸೂಕ್ತ ಇದೆ, ಅಗ್ನಿ ಸೂಕ್ತ ಹೇಳ್ತಾ ದೇವರಿಗೆ ಅಭಿಷೇಕ ಮಾಡಬಹುದು. ಪುರುಷ ಸೂಕ್ತ ಪ್ರಧಾನ, ಆದ ಅಗ್ನಿ ಸೂಕ್ತ ಆಗಿದ್ರು ಕೂಡ ಮೂಲತಃ ಯಾರು ಸೂಕ್ತ? ಅದು ದೇವರು ಸೂಕ್ತಾರೆ, ಗೊತ್ತಾಯ್ತಾ? ಇಂದ್ರ ಸೂಕ್ತ ಇದೆ, ಇಂದ್ರ ದೇವರಿಗೆ ಅನ್ವಯ, ಮುಖ್ಯವಾಗಿ ನಾರಾಯಣನಿಗೆ ಅನ್ವಯ, ಮೇಲಿನವರಿಗೆಲ್ಲ ಅನ್ವಯನೇ. ಅಗ್ನಿ ಸೂಕ್ತ ಇದ್ರೆ ಮೇಲಿನ ಎಲ್ಲ ದೇವತೆಗಳು ಅನ್ವಯ ಮಾಡಲಿಕ್ಕೆ ಬರುತ್ತೆ. ಆದರೆ ಒಂದು ನಿಯಮ, ಚಕ್ರಾಂತ ದೇವತಾ ಮತ ಇಂದ್ರದೇವರ ಕೆಳಗೆ ಮಾಡಬೇಕಾದ್ರೆ ಮಾತ್ರ ಆದಷ್ಟು ಕೂಡ ಮಿಸ್ ಆಗಿಬಿಡುತ್ತೆ. ಇಂದ್ರದೇವರಿಂದ ಮೇಲೆ ಏನೇನಿದೆ ಅದೇನು ಮಾಡಬೇಕು ನಾವಾಗ? ಪೂರ್ವಪ್ರಸಿದ್ಧ ವರ್ಜ್ಯ ಅಂತು, ಪೂರ್ವಪ್ರಸಿದ್ಧ ವರ್ಜ್ಯ. ಮೇಲಿನವರನ್ನ ಹೇಳುತ್ತೆ ಅಂತ ಹೇಳಿದ ಸೂಕ್ತ ಬಿಟ್ಟು ಬೇರೆಯವ್ರ ಸೂಕ್ತವರು ಅರ್ಥ ಮಾಡಿಬಿಡ್ಬೋದು, ಗೊತ್ತಾಯ್ತಾ? ಇಂದ್ರದೇವರಿಗೆ ಇಂದ್ರ ಶಬ್ದ ಇರತಕ್ಕಂಥ ಸೂತ್ರಗಳನ್ನೆಲ್ಲ ಮಾಡ್ತಾ ಇನ್ನೂ ಕೆಲವೊಂದು ಮಾಡ್ಬೋದು. ಆದರೆ ಅವ್ರಿಗೆ ಕೆಳಗೆ ಹೋದಾಗ ಮಾತ್ರ ಅವರವರಿಗೆ ಲಿಮಿಟ್ ಮಾಡಬೇಕು, ಎಲ್ಲ ಚಿಂತನೆ ಮಾಡೋಕ್ಕೆ ಹೋಗಬಾರ್ದು. ಅದೇ ರೀತಿಯೇ ನಾವು ದೊಡ್ಡ ದೊಡ್ಡ ದೇವತೆಗಳ ಉಪಾಸನೆ ಮಾಡಬೇಕಾದ್ರೆ ಆದಷ್ಟು ಹೆಚ್ಚೆಚ್ಚು ಗುಣಗಳನ್ನು, ಕೆಳಗಿನವರಿಗಿಂತ ಹೆಚ್ಚು ಗುಣ ಚಿಂತನೆ ಮಾಡಿ ಅವ್ರ ಹಿರಿಮೆಯನ್ನು ಚಿಂತನೆ ಮಾಡಿದರೆ ತಾರತಮ್ಯ ಗೊತ್ತಾಗೋದಿಲ್ಲ. ಅವ್ರ ಗುಣಗಳ ಅರ್ಥ ಮಾಡಿಕೊಡದೆ ಹೋಗಿಬಿಟ್ರೆ ಬರೀ ಅಂತರ್ಯಾಮಿ ಅಂತರ್ಯಾಮಿ ಅಂತ ಅಷ್ಟೇ ಬಾಯಲ್ಲಿ ಹೇಳ್ತಾ ಹೇಳಿಬಿಟ್ರೆ ಏನಾಯ್ತು? ಅಲ್ಲಿಗೆ ಏನು ವಿಶೇಷ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಹೇಳಬೇಕಾದ್ರೆ ಆ ಅನುಸಂಧಾನ ಇಟ್ಕೊಂಡು ಮಾಡಿ. ಸೊ ದೋಷಗಳನ್ನು ಬರದಂತೆ ಗುಣಗಳು ಹೆಚ್ಚು ರಹ ಅನುಸಂಧಾನ ಮಾಡಿದರೆ ಅದು ಅಂಗದೇವತಾ ಉಪಾಸನೆ ಆಗುತ್ತೆ. ದೇವರಲ್ಲಿ ಬಂದಾಗ ಎಲ್ಲ ದೋಷಗಳು ಇಲ್ಲ, ಸಕಲ ದೋಷ ದೂರ. ಎಲ್ಲ ಗುಣಗಳು ಇದೆ, ಇಮ್ಯಾಜಿನ್ ಮಾಡಲು ಸಾಧ್ಯವಾಗದವನು ಕೂಡ ದೇವರಲ್ಲಿದೆ. ವಿರುದ್ಧ ಗುಣ ಇದೆ, ಅಚಿಂತ್ಯಾದ ಶಕ್ತಿ ಇದೆ, ಎಲ್ಲ ದೇವರೇ ಬೇರೆಯವರಿಲ್ಲ ಅವೆಲ್ಲ. ಅಚಿಂತ್ಯಾದ ಶಕ್ತಿ ಎಂಬುದು ಯಾರಿಗೂ ಉಪಯೋಗಿಸ್ಬೇಕು? ಅದನ್ನು ದೇವರಿಗೆ ಮಾತ್ರ. ಬೇರೆಯವ್ರಿಗೆ ಉಪಯೋಗಿಸ್ತೇವೆ, ವಾಯುದೇವರಿಗೆ ಯಾವಿಷ್ಟು ರಿಲೇಟಿವ್ಸ್ ಅಂತಲೂ ಉಪಯೋಗಿಸ್ತೇವೆ. ಗೊತ್ತಾಯ್ತಾ? ಭುವನಾದ್ಭುತ ಬದ್ಧ ಚೇಷ್ಟಿತಂ ನವದೇಮಾಪಿ ಸುರಾಯುಷಾವಯಂ ಅದ್ವಿತರ ಹೇಳ್ತಾರೆ ಆಚಾರ್ಯ. ಲೋಕದ ಅದ್ಭುತರು ಅವರಿಗೆ ನಮ್ಮ ದೇವತೆಗಳ ಆಯುಷ್ಯ ನಮಗೆ ಕೊಟ್ಟರು ಕೂಡ ವರ್ಣನೆ ಮಾಡೋ ಶಕ್ತಿ ನಮಗಿಲ್ಲ ಅಂತ ನಾರಾಯಣ ಪಂಡಿತ ಆಚಾರ್ಯ ಹೇಳಿದರು. ಈ ಮಾತನ್ನು ದೇವರಿಗೂ ಹೇಳ್ತೇವೆ ನಾವು. ಆದರೆ ದೇವರಿಗೆ ಅಬ್ಸಲ್ಯೂಟ್ ಸೆನ್ಸ್ ಅಲ್ಲಿ ಇವ್ರಿಗೆ ಹೇಳಬೇಕಾದ್ರೆ ದೇವರಿಗಿಂತ ಕಡಿಮೆ ಎಂಬರ್ತದೆ. ದೇವರಿಗಿಂತ ಕಡಿಮೆ ನಮಗೆ ಆಗೋದಿಲ್ಲ ಅಂದ್ರೆ ಇಬ್ಬರಿಗೂ ಕಾಮನ್ನೇ. ಆದರೆ ಅಲ್ಲಿ ವ್ಯತ್ಯಾಸ ಇಟ್ಕೋ, ಅಲ್ಲಿಂದ ವ್ಯತ್ಯಾಸ ಇರೋದ್ರಿಂದ ಅಲ್ಲಿ ಸ್ವಲ್ಪ ರಿಲೇಟಿವ್ ಆಯಿತು. ಈ ಅರ್ಥ ಸರಿಯಾಗಿ ಇಟ್ಕೊಂಡು ನೋಡಬೇಕು. ಏವಂಚ ನ್ಯಾಯದೃಷ್ಟ್ಯ ಯಥಾಯೋಗ್ಯಮೇವ ಅಂಗದೇವತೋಪಾಸನ ಕರ್ತವ್ಯಮಿತಿ ಭಾವ ಅಯಂಚ ನ್ಯಾಯ ಸಮತ್ವಾತಿಥಿ ಸೂಚಿತ ಸೂಚಕೇನ ಹಿ ಶಬ್ದೇನ ಸೂಚಿತ. ಅದೇ ನಮ್ಮಲ್ಲಿ ತಾರತಮ್ಯ ಹೇಳಬೇಕಾದ್ರೆ ತಾರತಮ್ಯ ಅನೇಕ ರೀತಿ. ಕಕ್ಷಾ ತಾರತಮ್ಯ ಬೇರೆ, ಆರೋಹಣ ತಾರತಮ್ಯ ಬೇರೆ, ಅವರೋಹಣ ತಾರತಮ್ಯ ಬೇರೆ, ಗುಣತಾರತಮ್ಯ ಬೇರೆ. ಅವಿಷ್ಟು ತಿಳ್ಕೊಂಡು ಅಷ್ಟೇನಾಗುತ್ತಾಗ ಕ್ಲಾರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ರೀತಿ ಉಪಯೋಗ ದೇವ ಗಣೇಶನ ಆರಾಧನೆ, ಯಾವುದೇ ದೇವತೆ ಆರಾಧನೆ ಮಾಡಬೇಕಾದ್ರೆ ಆ ಕ್ಲಾರಿಟಿ ಇದ್ದರೆ ಫಸ್ಟ್ ಕ್ಲಾಸ್ ಉಪಾಸನೆ ಮಾಡಲಿಕ್ಕೆ ಬರುತ್ತೆ. ಇವ್ರು ಯಾವ ಕಕ್ಷಾದಲ್ಲಿ ಬರ್ತಾರೋ ಗೊತ್ತಿಲ್ಲ, ಮೇಲೆ ಕೆಳಗೆ ಅಷ್ಟು ಗೊತ್ತಿದೆ, ಯಾವ ಕಕ್ಷ ಗೊತ್ತಿಲ್ಲ. ಅಲ್ಲಿ ಬಂದು ಒಂದು ಪುಣ್ಯ ಹೋಯ್ತಾಗ ಅವ್ರಿಗೆ ಎಷ್ಟು ಗುಣ ವ್ಯತ್ಯಾಸ ಇದೆ. ಬ್ರಹ್ಮದೇವರಿಗೂ ವಾಯುದೇವರಿಗೂ ಸಂಪೂರ್ಣ ಸಾಮ್ಯನೇ. ಆದರೆ ಪದಪ್ರಯುಕ್ತವಾಗಿ ಏನಿದೆ ಅವರಲ್ಲಿ? ಅವ್ರದ್ದು 52 ಗುಣ, 48 ಗುಣ. ಗೊತ್ತಾಯ್ತಾ? ಗುಣದ ವಿಷಯ ಬಂದಾಗ ಮುಂದೆ 50 ಬಂದೇ ಬರುತ್ತೆ, ಆ ವಿಚಾರ ಬೇರೆ. 52 ಈಗ ಮಾಡಬೇಕಾದ್ರೆ 100 ತಗೊಂಡ್ರೆ 4 ಗುಣ ಏನಾಗುತ್ತೆ ಅವರಿಗೆ? ಪದಪ್ರಯುಕ್ತ ಕಡಿಮೆ ಆಗುತ್ತೆ. ಈ ವ್ಯತ್ಯಾಸ ಎಲ್ಲ ಗೊತ್ತಿರಬೇಕು. ಈ ರೀತಿ ತಿಳ್ಕೊಂಡಾಗ ಪರ್ಫೆಕ್ಷನ್ ಜಾಸ್ತಿ ಇರುತ್ತೆ. ತಾರತಮ್ಯ ಅನೇಕ ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ತಾರತಮ್ಯ ತಿಳ್ಕೊಂಡಷ್ಟು ಕೂಡ ಹರಿಸರ್ವತೋತ್ವ ಜಾಸ್ತಿ ಗಟ್ಟಿ ಆಗುತ್ತೆ. ಯಾವ ಆ್ಯಂಗಲಲ್ಲಿ ನೋಡಿದರೂ ಕೂಡ ದೇವರು ಏನಾಗ್ತಾನೆ? ಸರ್ವೋತ್ತಮನೇ ಆಗ್ತಾನೆ. ಯಾವ ಆ್ಯಂಗಲಲ್ಲಿ ನೋಡಿದರೂ ಕೂಡ ಸರಿಯಾಗಿ ಕೆಲವು ಬೆಟ್ಟಗಳಿರುತ್ತೆ, ಒಂದೊಂದು ಆ್ಯಂಗಲ್ ಒಂದೇ ರೀತಿ ಕಾಣುತ್ತೆ, ಎಲ್ಲ ಒಂದೇ ರೀತಿ ಕಾಣುತ್ತೆ. ದೇವ್ರ ಮಾತು ಎಲ್ಲ ರೀತಿಯಲ್ಲಿ ಹ್ಯಾಂಗೆ ಕಾಣ್ತಾನೆ? ಆಶ್ಚರ್ಯ 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 ಆ ರೀತಿ ಕಾಣ್ತಾನೆ. ಆ ಕ್ಲಾರಿಟಿ ಕೊಟ್ಟು ತಾರತಮ್ಯವನ್ನು ಹೀಗೆ ತಿಳ್ಕೊಂಡಾಗ ಆಗ ಅಂಗ ಅಂಬೋದು ಅರ್ಥ ಆಯ್ತಾಗ. ಅಂಗ ಅಂದರೆ ಯಾವ ಸ್ಟೇಜ್ ಅಂಗ ಅಂತ ಗೊತ್ತಾಗಬೇಕಲ್ಲ. ಕೈನೂ ಅಂಗ, ಕಾಲೂ ಅಂಗ. ಕೆಲವೊಂದ ಕೈಯಿಂದನೇ ಮಾಡಿ, ಕೆಲವು ಕಾಲಿಂದನೇ ಮಾಡಬೇಕು. ಎರಡು ಅಂಗ ಅಂತೇಳಿ ಎರಡು ಏನಲ್ಲ, ಸಮ ಅಲ್ಲ. ಅದೇ ದೃಷ್ಟಿಯಿಂದ ಉಳಿದ ದೇವತೆಗಳನ್ನು ಸಾಮಾನ್ಯತ ಬರೀ ಅಂಗ ಅಂತ ತಿಳ್ಕೊಂಡ್ರೆ ಸಾಲದು. ತಾರತಮ್ಯ ಕ್ರಮದಲ್ಲಿ ಎಷ್ಟು ಸಾಧ್ಯವಾಗುತ್ತೋ ಸರಿಯಾಗಿ ತಿಳ್ಕೊಂಡಷ್ಟು ಕೂಡ ಉಪಾಸನೆಗೆ ಹೆಚ್ಚು ಮಹತ್ವ ಬರುತ್ತೆ ಅಂತ ತಿಳಿಸಿ ಹೇಳಿದ್ದಾರೆ. ಸರಿಯಾಗಿ ಜ್ಞಾಪಕ ಇರಬೇಕು. ಮುಂದೆ ಭೂಮಜ್ಜಾಯಸ್ತ್ವಾಧಿಕರಣಂ ಏನ ಗಣಪತಿ ಹಾಕಿರ್ತ ಗಣಪತಿ ಹಾಕಿರ್ಬೇಕಲ್ಲಿ ಏನ ಇರಲಿ, ತಪ್ಪೇನಿದ್ರೆ ಅದು ಅವರಿರೋರಿಗೆ ಎಷ್ಟು ಬೇರೆ. ಒಂದೇ ಆಫೀಸ್ನ ವಿಧಾನಸೌಧದಲ್ಲಿ ಯಾರ್ಯಾರಿದ್ದಾರೆ? ಸ್ಕ್ಯಾವೆಂಜರ್ರಿಂದ ಹಿಡಿದು ಇವರು ಮಿನಿಸ್ಟರ್ ಚೀಫ್ ಮಿನಿಸ್ಟರ್ವರೆಗೂ ಇರ್ತಾರೆ. ಇದು ಮಾತ್ರಕ್ಕೇನು ಡಿಫರೆನ್ಸ್ ಇಲ್ಲ. ಆ ಗುಣ ಎಲ್ಲಿದ್ರೂ ಗುಣ ಅಲ್ಲಿದ್ದೇನೆ. ಗುಣ ಏನು ಫಿಕ್ಸ್ ಆಗಿರುತ್ತೆ, ಎಲ್ಲೇ ಇದ್ರೂ ಕೂಡ ಗುಣ ಗುಣನೇ ಹೊರತು ಅದಕ್ಕಿಂತ ಹೆಚ್ಚು ಬರೋದಿಲ್ಲ. ಯಾವ ಚೀಫ್ ಮಿನಿಸ್ಟರ್ ದಾರಿಯಲ್ಲಿ ಓಡಾಡ್ತಿದ್ರು ಯಾರತ್ತ? ಚೀಫ್ ಮಿನಿಸ್ಟ್ರೇ ದಾರಿಯಲ್ಲಿ ಓಡಾಡ್ತಿದ್ರು ಚೀಫ್ ಮಿನಿಸ್ಟ್ರೇ. ಗೊತ್ತಾಯ್ತಾ? ಅಲ್ಲಿ ಕೂತಾಗಲೂ ಚೀಫ್ ಮಿನಿಸ್ಟ್ರೇ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಕೆಲವು ಪದವಿಗಳಿಗೆ ಅವು ದೇಶ ಕಾಲ ವ್ಯತ್ಯಾಸ ಬರೋದಿಲ್ಲ. ಕೆಲವಕ್ಕೆ ಮಾತ್ರ ಚೀಫ್ ಮಿನಿಸ್ಟರ್ ಮನೇಲಿ ಸೈನ್ ಮಾಡಿದ್ರು ಕೂಡ ಯಾಕೆ ಮಾಡಿದ್ದು ಕೆಳಾಗಿಲ್ಲ. ಇವನು ಆಫೀಸ್ ಅವರ್ಸ್ ಬಿಟ್ಟು ಏನೋ ಮಾಡ್ದ ಇನ್ವ್ಯಾಲಿಡ್, ಅದಕ್ಕೆ ಆ ಸಂಡೇ ಸೈನ್ ಮಾಡ್ದೆ. ಯಾಕೆ ಸಂಡೇ ಮಾಡಿದೆ ಅಂತ ಕೇಳ್ತಾರೆ. ಇವರಿಗೆ ಅವೆಲ್ಲ ಇಲ್ಲ, ಸಂಡೇ ದಿವಸ ಮೀಟಿಂಗ್ ಮಾಡಬಾರ್ದು, ಏನು ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಹೋದಾಗಲೂ ನಿಯಮ ಮಾಡ್ಬೋದು. ಕೆಳಗಿನವ್ರ ಪವರ್ ಎಷ್ಟು ಲಿಮಿಟೆಡ್ ಆಗುತ್ತೋ ಮೇಲಿನವ್ರದ್ದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಈ ಒಂದು ಸರ್ಕಲ್ ಮೇಲಿನ ದೊಡ್ಡದಾದಾಗ ಚಿಕ್ಕ ಸರ್ಕಲ್ ದೊಡ್ಡ ಸರ್ಕಲ್ ಬೆರೀತಾರೆ. ದೊಡ್ಡ ಸರ್ಕಲ್ ಯಾವ ರೀತಿ ದೊಡ್ಡದಾಗುತ್ತೆ? ಎಲ್ಲದರಲ್ಲೂ ದೊಡ್ಡದಾಗಿರುತ್ತೆ. ಟೋಲ್ ಸರ್ಕಂಫರೆನ್ಸಿಂದ ಹಿಡಿದು ಎಲ್ಲ ಜಾಸ್ತಿ ಆಗಿರುತ್ತೆ. ಅದು ಹಾಗೆ ಯೂನಿಫಾರ್ಮೇ ಜಾಸ್ತಿ ಆಗ್ತಾ ಹೋಗುತ್ತೆ. ಅದು ಅಧಿಕಾರ. ಈ ಸಣ್ಣ ಪುಟ್ಟದಕ್ಕೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ. ಅಧಿಕಾರದ ಸ್ಪೇರ್ ಅಂತೀವಲ್ಲ, ಹಾಗೆ ಅಧಿಕಾರ ಸ್ಪೇರ್ ಲೆಕ್ಕ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಆದ್ದರಿಂದ ದೋಷ ಇಲ್ಲ ಅದು. ಹೌದು ಹೌದು ಹೌದು, ಮೇಲ್ದವ್ರ ಪ್ರತಿಬಿಂಬ. ದೇವರು ಎಲ್ಲರಿಗೂ, ದೇವ ಎರಡು ರೀತಿ, ಎಲ್ಲರಿಗೂ ಸಾಕ್ಷಾತ್ ಬಿಂಬ ಪರಮಾತ್ಮ ಪ್ಲಸ್ ಪರಂಪರೆಯ ಬಿಂಬ ಎರಡೆರಡಾಗಿದ್ದ. ಇವರು ಹಾಗೇನೆ. ವಾಯುದೇವರ ವೈಶಿಷ್ಟ್ಯ ಸಾಕ್ಷಾತ್ ಪ್ರತಿಬಿಂಬರು ಪರಮಾತ್ಮನಿಗೆ. ರುದ್ರದೇವರಿದ್ದಾರೆ, ದೇವರಿಗೆ ಪ್ರತಿಬಿಂಬ, ವಾಯುದೇವರಿಗೂ ಪ್ರತಿಬಿಂಬ. ಮತ್ತೆ ಅವರು ಕಡಿಮೆ ಆಗ್ತಾ ಬಂದ್ರೆ, ಇವತ್ತು ಒಬ್ಬ ಅಧಿಕಾರಿ ಇದ್ದಾನೆ ಲೆವೆಲಲ್ಲಿ, ಆತ ಹೈಯೆಸ್ಟ್ ಅಧಿಕಾರಿಗೂ ಅಧೀನ, ಇಬ್ಬರಿಗೆ ಸುಪೀರಿಯರ್ಗೂ ಅಧೀನ, ಇಬ್ಬರಿಗೂ ಅಧೀನ ಅಂತ. ಗೊತ್ತಾಯ್ತಾ? ಅವ್ರಿಗೆ ಸುಪೀರಿಯರ್ ಇನ್ವೇ ಹೈಯೆಸ್ಟ್ ಬರ್ತಾರೆ. ಏ ಹೋಗ್ರಿ, ಇವೇ ಸಂಬಂಧಪಟ್ಟಿಲ್ಲ, ಮೇಲೆ ಬೇರೆ ಇದ್ದಾರೆ ಅಂತ ಹೇಳಾಗಿಲ್ಲ. ಏನು ಮಾಡಬೇಕಾಗ? ಆ ಪ್ರಶ್ನೆನೇ ಮಾಡಬಾರ್ದು, ಮಾಡಿದ್ರೆ ದೊಡ್ಡ ಅಪರಾಧ. ಡೈರೆಕ್ಟ್ ಬೇಕಾದ್ರೆ ಕೇಳ್ಬೋದು, ಥ್ರೂ ಇವ್ರು ಬೇಕಾದ್ರೆ ಕೇಳ್ಬೋದು. ಗೊತ್ತಾಯ್ತಾ? ಇವರು ಹಾಗೇನೆ ತನ್ನ ವ್ಯಾಪ್ತಿ ಎಷ್ಟಿರುತ್ತೆ ಆ ಥರ ಮಾಡಕ್ಕೆ ಬರೋದು. ಅಂದ್ರೆ ಡೈರೆಕ್ಟ್ ಇಲ್ಲವ್ರು ಏನು ನೀವು ಆಗಿಬಿಡ್ತಿತ್ತು ಕೊನೆಗೆ? ಅದು ಅವನೇ ಡೈರೆಕ್ಟ್ ಹೇಳಿದ್ರೆ ಮಾತಾಡೋದು ಕೇಳೋದೇ ಇಲ್ಲ ಅಂತ ಅಂತಾಯ್ತು. ಅವನು ಥ್ರೂ ಬಂದರೂ ಕೂಡ ಏನು ಮಾಡ್ಬೇಕು? ನಾವಾಗ ಎಷ್ಟೇ ಒಂದು ನೂರಾರು ಮಾತು ದಾಟ್ಕೊಂಡ್ಬಂದ್ರು ಕೂಡ ಏನದು ವ್ಯಾಲಿಡ್, ಆ ರೀತಿ ಪವರ್ ಇದ್ದೇ ಇರುತ್ತೆ. ಅಲ್ಲ, ಗುಣ ತಾರತಮ್ಯ ಕಷ್ಟ. ಗುಣಗಳಲ್ಲಿ ಎಷ್ಟು ಗುಣ ಹೆಚ್ಚು ಕಡಿಮೆ ಅಂತ ಹೇಳೋದಲ್ಲ ಗುಣ ತಾರತಮ್ಯ. ಬ್ರಹ್ಮವಾಯುಗಳು ಎಂಥ ಸರಸ್ವ ನೂರು ಗುಣ ಕಡಿಮೆ, ಅವರು ಹೃದಯ ನೂರಿಗೆ ಬರೀ ಕಡಿಮೆ ಅಂತ ಹೇಳ್ಕೊಳ್ಳೋದು ಬೇರೆ, ಮೊದಲನೇ ಕಕ್ಷಾ ಎರಡನೇ ಕಕ್ಷಾ ಮೂರನೇ ಕಕ್ಷಾ ಅಂತ ಹೇಳೋದು ಬೇರೆ, ಗುಣ ತಾರತಮ್ಯ ಅದ್ರಲ್ಲಿ ವ್ಯತ್ಯಾಸ ಆಗುತ್ತೆ. ಒಂದು ಪ್ರೊಫೆಸರ್ ಸ್ಕೇಲ್ ಅಂತ ಒಂದಿದೆ, ಲೆಕ್ಚರ್ ಸ್ಕೇಲ್ ಅಂತಿದೆ. ಪ್ರೊಫೆಸರ್ ಸ್ಕೇಲ್ ಕೊಟ್ಟರು ಸರ್ವಿಸ್ ಜಾಸ್ತಿ ಆಗಿತ್ತು, ಮತ್ತೆ ಜಾಸ್ತಿ ಕೊಟ್ಟರು, ಅದು ಗುಣ. ಇದು ಸ್ಕೇಲ್ ಬೇರೆ, ಪ್ರೊಫೆಸರ್ ಅನ್ನೋದೇನೋ ಕಕ್ಷಾ, ಅದು ಪ್ರೊಫೆಸರ್ ರೀಡರ್ ಲೆಕ್ಚರ್ ಕಕ್ಷಾ ಅದು. ಆ ಸರ್ವಿಸ್ ಕೌಂಟ್ ಮಾಡಿದಾಗ ಏನಾಯ್ತಾಗದು? ಗುಣ, ಅವ್ರ ಗುಣ ಏನು, ಎಕ್ಸ್ಟ್ರಾ ಕ್ವಾಲಿಫಿಕೇಶನ್ ಇತ್ತ ಏನೋ ಸಿಗ್ತದ. ಅದು ಗುಣ ತಾರತಮ್ಯ ಬೇರೆ, ಕಕ್ಷಾ ತಾರತಮ್ಯ ಬೇರೆ. ಯಾವುದನ್ನ? ಎಲ್ಲದೂ ಯೋಗ್ಯತೆನೆ. ಬರೀ ಯೋಗ್ಯತೆಗೆ ಅಟ್ಯಾಚ್ ಆಗದೆ ಯಾವುದಿಲ್ಲೇ ಇಲ್ಲ, ಪ್ರತಿಯೊಂದು ತಗೊಂಡ್ರೆ ಯೋಗ್ಯತೆನೆ. ನೆಕ್ಸ್ಟ್, ಜಯತ್ಯಬ್ಜ ಭವೇಶೇಂದ್ರ ವಂದಿತ ಕಮಲಾಪತಿ ಅನಂತ ವಿಭವಾನಂದ ಶಕ್ತಿ ಜ್ಞಾನಾದಿ ಸದ್ಗುಣ. ಇಷ್ಟೊತ್ತು ಕೂಡ ಬೇರೆ ರೀತಿ ಮಂತ್ರಗಳನ್ನು, ಈಗ ವೈದಿಕ ಮಂತ್ರಗಳನ್ನು ಹೇಳ್ತಾರೆ. ಅದರಲ್ಲಿ ಸೂಕ್ತಂ ದೀರ್ಘತಮೋ ದೃಷ್ಟಂ ಗುಷ್ಣೋರ್ನು ಕಂ ಇತಿ ಪ್ರಭೋಹೋ ಒಂದನೇದು, ಎರಡನೇದು ಸರ್ವಾರ್ಥದಂ ಗರ್ಸಮದಂ ಯೋ ಜಾತ ಇತಿ ಚಾಪರಂ ಎರಡನೇದು, ವಾಸಿಷ್ಠಂಚ ಪರೋ ಮಾತ್ರಯ ಇತಿ ಜ್ಞಾನ ವಿಮುಕ್ತಿದ ಮೂರನೇದು, ಭೌಮನೀಯಂ ಸರ್ವಕಾಮ ಮೋಕ್ಷದ ಮೇಯಮೇ ಇತ್ಯಪಿ. ಇಷ್ಟು ಮಾಡಿ ಅಷ್ಟು ಸೂಕ್ತಗಳನ್ನು ಏನು ಮಾಡಬಹುದು? ಪ್ರತ್ಯೇಕವಾಗಿ ಮಂತ್ರ ಜಪ ಮಾಡಬಹುದು. ಪುರುಷ ಸೂಕ್ತ ಮಂತ್ರ ಮೊದಲದ್ದೇ ಹೇಳಿಬಿಟ್ಟಿದ್ದಾರೆ. ಅದರ ಜೊತೆಗೆ ಯಾವುದೇ ಇಷ್ಟವಾದಂಥ ಒಂದು ಮಂತ್ರವನ್ನು, ವೇದ ಮಂತ್ರವನ್ನು, ಸೂಕ್ತವನ್ನು, ಪವಮ ಇಡೀ ಪವಮಾನ ಹೇಳ್ಬೋದು, ಒಂದೊಂದೇ ಭಾಗ ಹೇಳ್ಬೋದು, ಅಥವಾ ಒಂದೊಂದು ರುಕ್ಕು ಬೇಕಾದ್ರೆ ಹೇಳ್ಬೋದು, ಅದನ್ನೇ ಮಂತ್ರ ಮಾಡ್ಕೊಂಡು ಹೇಳ್ಬೋದು. ಗೊತ್ತಾಯ್ತಾ? ಆ ಮಂತ್ರಕ್ಕೆ ಸಂಬಂಧಪಟ್ಟಂತ ಇದೆಲ್ಲ ಗೊತ್ತಿರಬೇಕು. ಯಾಕಂದರೆ ಅಂಗನ್ಯಾಸ ಕರನ್ಯಾಸ ಮಾಡ್ಕೋಬೇಕು ಅಂತ ಗೊತ್ತಿತ್ತು ಹೇಳಿದರೆ ಅದು ಮಂತ್ರ ಆಗುತ್ತಾಗ. ಬರೀ ಪಾರಾಯಣ ಬೇರೆ, ಮಂತ್ರ ಜಪ ಬೇರೆ. ಅದಿಷ್ಟನ್ನು ತಿಳಿಸ್ತಾರೆ. ಮೊದಲೇದಾಗಿ ವಿಷ್ಣುವರ ಕಂ ವೀರ್ಯಾಣಿ ಪ್ರಾವೋಚಮ್ ಅಂತ ಒಂದು ಸೂಕ್ತ, ವಿಷ್ಣು ಹೋ ಷಡ್ ವೈಷ್ಣವಂಹಿ ಇತಿ ಅನುಕ್ರಮಣಿಕ. ಅದು ಅನುಕ್ರಮಣಿಕ ಅಂತ ಋಗ್ವೇದ ಅನುಕ್ರಮಣಿಕ ಅಂದರೆ ಇಂಡೆಕ್ಸ್. ಅದು ಅದರಲ್ಲಿ ಯಾವ್ಯಾವ ದೇವತೆಗೆ ಯಾವ್ಯಾವ ಸೂಕ್ತ ರೆಫರ್ ಆಗುತ್ತೆ ಅಂತ ಹೇಳಿಬಿಡ್ತಾರೆ. ಅಲ್ಲಿ ಹೇಳಿದ್ದಾರೆ ವಿಷ್ಣು ಸೂಕ್ತ ಅಂತ ಹೇಳಿದ್ದಾರೆ. ಅಸ್ಯ ಸೂಕ್ತಸ್ಯ ದೀರ್ಘತಮ ಋಷಿ, ದೀರ್ಘತಮೋ ದುಷ್ಟಮ್ ಅಂತ ಯಾತಕ್ಕೆ ಹೇಳಿದರು ಅಂದರೆ ಋಷಿ ಛಂದಸ್ಸು ದೇವತೆ ತಿಳ್ಕೊಳ್ಳೋದು ಏನು ಮಾಡಾಗಿಲ್ಲ, ವೇದ ಮಂತ್ರ ಮಾಡಾಗಿಲ್ಲ, ಅದರಿಂದಾಗಿನೇ ದೀರ್ಘತಮಸ್ ಅಂತ ಋಷಿ ಹೆಸರು. ದೀರ್ಘತಮಸ್, ದೀರ್ಘತಮೋ ದುಷ್ಟಂ. ದೀರ್ಘತಮ ಅಂತಕ್ಕಂಥ ಮುನಿಯಿಂದ ಕೃತಮ್ ಅಲ್ಲ, ದೃಷ್ಟಂ. ಕೃತಮ್ ಅಂದರೆ ಏನಾಗ್ತಿತ್ತು? ಪಡೆದಿದ್ದಾಗದು, ಪಡೆದು ವೇದ ಮಂತ್ರಗಳು ಯಾರೂ ಬರೋದಿಲ್ಲ, ಆದರೆ ದೃಷ್ಟಂ. ವಿಷ್ಣುವರು ಕಮ್ಮ ಅಂಬೋದು ಮಂತ್ರ. ಪ್ರಭೋಹೋ ಅವ್ಯತಿ ಅಸ್ಯ ಸೂಕ್ತಸ್ಯ ದೀರ್ಘತಮ ಋಷಿ ತಿಷ್ಟುಪ್ ಛಂದ. ಛಂದಸ್ಸನ್ನು ಪ್ರತಿಸತ್ ಹೇಳೋದಿಲ್ಲ, ಯಾಕೆಂದರೆ ಅಲ್ಲಿ ಸೂಕ್ತ ನೋಡಿದಾಗ ಗೊತ್ತಾಗುತ್ತೆ ಒಂದು, ಇಲ್ಲ ಛಂದಸ್ ಕೌಂಟ್ ಮಾಡಿದ್ರೆ ಗೊತ್ತಾಗುತ್ತೆ. ಇಷ್ಟು ಲೆಟರ್ಸ್ ಇದ್ದರೆ ಇಷ್ಟು ಛಂದಸ್ಸು ಅಂತ ನಿಯಮ ಇರೋದ್ರಿಂದ ಕೌಂಟ್ ಮಾಡೋದಕ್ಕೆ ಅಕ್ಷರಗಣನ, ಅಕ್ಷರಗಣನ ಮಾಡಿದಾಗ ಛಂದಸ್ ಏನಂತ ಗೊತ್ತಾಗುತ್ತೆ. ವಿಷ್ಣುರ್ ದೇವತಾ ಇತಿ ಜ್ಞಾತವ್ಯಂ ಕೇಚಿತ್ತು ವಿಷ್ಣುರ್ ಕಮಿತಿ ಸೂಕ್ತಂ ವರ್ಗತ್ರಯಾತ್ಮಕಮಿತಿ ವದಂತಿ ಫಲಮಾಹ. ಆ ಸೂಕ್ತನ ಎಷ್ಟು ಹೋಗ್ಬೇಕು ಅಂದ್ರೆ ಇದು ಕೆಲವು ಹೆಚ್ಚು ಕಡಿಮೆ. ಸೂಕ್ತ ಜಾಸ್ತಿ ದೊಡ್ಡದಿದ್ದಾಗ ಕೆಲವಕ್ಕೆ ಲಿಮಿಟ್ ಮಾಡ್ತಾರೆ. ಬಡಿತಾ ಸೂಕ್ತನೇ, ಮಂತ್ರಗಳು ತುಂಬ ಇದೆ, ನಾವು ಇದಕ್ಕೆ ಮಾತ್ರ ನಿಲ್ಲಿಸ್ತೇವೆ ಬಡಿತಾ ಸೂಕ್ತ ಅಂತೇಳಿ. ಪ್ರಾಣಾಗ್ನಿ ಸೂಕ್ತ ಅಂತ ಅಷ್ಟೇ ತೊಗೊಂಡ್ರೆ ಇನ್ನೂ ಮಂತ್ರಗಳು ಜಾಸ್ತಿ ಇದೆ ಅದರಲ್ಲಿ. ಅದಕ್ಕೆ ಅದು ಈ ಗುಂಪಿದೆ, ಆ ಒಂದು ಗುಂಪಿದೆ ಅಂತ ಹೇಳಿದರು. ಅದು ಎರಡು ಗ್ರಾಹ್ಯನೇ. ಸರ್ವಪುರುಷಾರ್ಥಪ್ರದಂ, ಈ ಮಂತ್ರದ ವೈಶಿಷ್ಟ್ಯ ಏನು ಅಂದರೆ ಸರ್ವಾರ್ಥದಂ, ಅರ್ಥ ಅಂದರೆ ಪುರುಷಾರ್ಥ. ಸರ್ವಾರ್ಥದಂ, ಸರ್ವಾರ್ಥವನ್ನು ಕೊಡ್ತಕ್ಕಂಥ ವಿಶಿಷ್ಟವಾದ ಸಾಮರ್ಥ್ಯ ಇರೋ ಸೂಕ್ತ ಈ ವಿಷ್ಣುವರ ಕಮಿತಿ ಅಂತಕ್ಕಂಥ ದೀರ್ಘತಮ ದೃಷ್ಟ ವಿಶುದೃಷ್ಟವಾದ ಸೂಕ್ತ. ಎರಡನೇದಿದೆ ಯೋಜ ಗಾರ್ಸಮದಂ ಯೋಜಾತ ಇತಿ ಚಾಪರ. ಇನ್ನು ಗಾರ್ಸಮದ ಸೂಕ್ತ ಗೃತ್ಸಮದ ಅಂತ ಮುನಿ ಹೆಸರು. ಗೃತ್ಸಮದ ಮುನಿ ಕಂಡಿದ್ದಕ್ಕೆ ಏನಂತ ಹೇಳಿದ್ರೆ ಅದಕ್ಕೆ ಗಾರ್ಸಮದ ಅಂತ ಬಂತು. ಕೆಲವು ತದ್ದಿತ್ವದಲ್ಲಿ ಇದೇ ರೀತಿ ಬರಬೇಕಾದ ನಿಯಮ ಇರುತ್ತೆ, ಆ ರೀತಿ ಬಂತು. ಅಸ್ಯ ಸೂಕ್ತಸ್ಯ ಇಂದ್ರನಾಮ ವಿಷ್ಣುರ್ದೇವತಾ ತಿಷ್ಟುಪ್ ಛಂದ ಕೃಷ್ಣಮದ ಋಷಿ ಜ್ಞೇಯ ಇತಿ. ಅದು ಅಲ್ಲಿಗೆ ಮುಗಿತು. ವಾಸಿಷ್ಠಂಚ ವಸಿಷ್ಠ ಋಷಿಣ ದೃಷ್ಟಂ. ವಸಿಷ್ಠರು ಕಂಡಿದ್ದಲ್ಲ ವಾಸಿಷ್ಠ, ವಸಿಷ್ಠರು ಕಂಡಿದ್ದು ವಾಸಿಷ್ಠ. ಆ ಸೂಕ್ತ ಯಾವುದು ಅಂದರೆ ಪರೋ ಮಾತ್ರಯ ತನ್ವಾವೃಧಾರ. ಅದು ಋಗ್ವೇದ ಇನ್ನೊಂದು ಸೂಕ್ತ. ಇದು ಸೂಕ್ತಂ ಚತುರ್ದಶ ಚತುರ್ದಶ ರುಚಂ. ರುಚಂ ಸೇರಿ ಚತುರ್ಥ ಚರ್ಚಂ ಆಯ್ತು. ಹದಿನಾಲ್ಕು ಋಕಗಳಿರತಕ್ಕಂತಹ ಸೂಕ್ತ ಇದು. ಹದಿನೈದು ಋಕಗಳಿರತಕ್ಕಂಥ ಯೋಜಾತ ಏವ ಪ್ರಥಮೋ ಮನಸ್ವಾನ್ ಅಂತ ಬರುತ್ತೆ, ಅದು ಹದಿನೈದು ಮಂತ್ರ ಇರತಕ್ಕಂಥ ಸೂಕ್ತ. ವಾಸಿಷ್ಠಂಚ ವಸಿಷ್ಠ ಋಷಿಣ ಪರೋ ಮಾತ್ರ ಐತೆ ವೈಷ್ಣವಂ ಚತುರ್ಥ ಸಂಚ ಇತರ ಕ್ರಮಿಕ ಹೋಗ್ತೇ ಅಪರಂ ಸೂಕ್ತಂ ಅಸ್ಯ ಸೂಕ್ತಸ್ಯ ವಿಷ್ಣುರ್ದೇವತಾ ವಸಿಷ್ಠ ಋಷಿ ತಿಷ್ಟುಪ್ ಚಂದ ಇತಿ ಜ್ಞೇಯಂ ಜ್ಞಾನಮುಕ್ತಿದಂ ಇತಿ ಫಲಕಥನಂ. ಇದರ ಫಲ ವಿಶೇಷ ಫಲ ಏನು ಅಂದರೆ ಜ್ಞಾನಮುಕ್ತಿದಂ ಜ್ಞಾನದಂ ಮುಕ್ತಿದಂ ಜ್ಞಾನದಂ ಮುಕ್ತಿದಂ ಜ್ಞಾನ ವಿಮುಕ್ತಿದಂ. ವಿಶೇಷವಾದ ಜ್ಞಾನವನ್ನು ವಿಶೇಷವಾದ ಮುಕ್ತಿಯನ್ನು. ವಿಶೇಷ ಮುಕ್ತಿ ಅಂದ್ರೇನು? ಮುಕ್ತಿಯರು ತಾರತಮ್ಯ ಇದೆ, ಸಾಲೋಕ್ಯದಿಂದ ಹಿಡಿದು ವಿಧ ಹೋಗೋದು. ಅದೇ ರೀತಿ ಜ್ಞಾನದಲ್ಲೂ ಕೂಡ ಜ್ಞಾನ ವಿಜ್ಞಾನ ಮಧ್ಯ ಬಂದು ಏನು ಎರಡು ಕಡೆ ಸೇರಿಸ್ಕೋಬೇಕು. ವಿಜ್ಞಾನದಂ ವಿಮುಕ್ತಿದಂ ವಿಜ್ಞಾನದಂ ವಿಮುಕ್ತಿದಂ ವಿ ಮಧ್ಯ ಹಾಕಿಬಿಟ್ಟಿದ್ದಾರೆ, ಜ್ಞಾನ ವಿ ಮುಕ್ತಿದಂ ಅಂತೇಳಿ. ಆಗ ವಿಶೇಷ ಜ್ಞಾನ ಮತ್ತು ವಿಶೇಷ ಮುಕ್ತಿ ಎರಡಕ್ಕೂ ಸಾಧನ. ಜ್ಞಾನ ಮುಕ್ತಿದಂ ಇತಿ ಫಲಕಥನಂ ಭುವನೀಯಂ ಭುವನ ಕಶ್ಯಪೋ ವಿಶ್ವಕರ್ಮಾನಂ ಭೌಮನಂ ಅಭಿಷೇ ಅಭಿಶಿಷೇ ಚ ಇತಿ ಶ್ರುತೇ ತೇನ ದೃಷ್ಟಂ. ಕೊನೆಯದು ಹೀಮಾ ವಿಶ್ವ ಭುವನಂ ಭುವನಾನಿ ಜುಹ್ವತ್ ಇತ್ಯಾದಿ ಚತುರ್ದಶಂ ಚತುರ್ದಶ ರುಚಂ ಸರ್ವಕಾಮ ಮೋಕ್ಷದಂಚ. ಅದೇನದು? ಸರ್ವಕಾಮ ಮೋಕ್ಷದಂ ಸರ್ವಕಾಮನೆಗಳನ್ನು ಕೊಡ್ತಕ್ಕಂಥ ವಿಶಿಷ್ಟವಾದ ಸೂಕ್ತ ಅದು. ಯೋ ದೇವಾನಾಂ ನಾಮಕ ಏಕ ಆಚಾರ್ಯ ಮತ್ತೆ ಮತ್ತೆ ಕೋಟ್ ಮಾಡ್ತಾರಲ್ಲ ಅದು, ಅದು ಸರ್ವಶಬ್ದವಾಚ್ಯತ್ವ ವಿಷ್ಣುವಿಗೆ ಹೇಳ್ತಕ್ಕಂಥ ವಿಶಿಷ್ಟವಾದ ಸೂಕ್ತ ಅದು. ಸೂಕ್ತಸ್ಯ ಅದು ವಿಶ್ವಕರ್ಮ ಋಷಿ ವಿಶ್ವಕರ್ಮ ಋಷಿ ತ್ರಿಷ್ಟುಪ್ ಛಂದ. ಸರ್ವಸ್ಯಾಪಿ ಸೂಕ್ತಸ್ಯ ಮೂಲಮಂತ್ರೇಣ ಪ್ರಾಣಾಯಾಮ. ಇಲ್ಲಿ ಪ್ರಶ್ನೆ ಬಂತ ಯಥಾಪ್ರಕಾರ ಇದನ್ನು ಹೇಳಿಬಿಟ್ರಿ ಪ್ರಾಣಾಯಾಮ ಅಂಗದೇ ಕಾರಣ ಹೇಳಲೇ ಇಲ್ಲ ಅಂತ ಕೇಳಿದ್ರೆ ಎಲ್ಲಿ ಹೇಳಿಲ್ಲ, ಅದಕ್ಕೊಂದು ನಿಯಮ ಇದೆ, ಹೇಳಿದಾಗ ಅದನ್ನೇ ಮಾಡಬೇಕು. ಹೇಳದೆ ಹೋದಾಗ ಮೂಲಮಂತ್ರೇಣ ಪ್ರಾಣಾಯಾಮ. ಮೂಲಮಂತ್ರ ಅಂದರೆ ಯಾವುದು? ನಾರಾಯಣ. ಪ್ರಾಣಾಯಾಮ ಅಂತ ಅಷ್ಟು ಬೇರೆ ಮಂತ್ರದಿಂದ ಮಾಡಿದಾಗ ಹನ್ನೆರಡು ಹೇಳಬೇಕು, ಹನ್ನೆರಡು ಸತ್ತ ಹೇಳಬೇಕಲ್ಲ, ಗೊತ್ತಾಯ್ತಾ? ಪ್ರಾಣಾಯಾಮ ನ್ಯಾಯಮ ಅಂತ ಮುಂದೆ ಹೇಳ್ತಾರೆ. ತದ್ವದೇವ ಧ್ಯಾನಾದಿತ್ಯಾಹು ಧ್ಯಾನಾದಿ ಧ್ಯಾನಾದಿಗಳನ್ನು ಏನು ಮಾಡಬೇಕಾಗ ಉದ್ಯತ್ವಾಸ್ವ ಸಮಾಜ ಧ್ಯಾನ ಅದನ್ನೇ ಉಪಯೋಗಿಸೋದು. ಹೇಳಿದಾಗ ಸ್ಪೆಷಲ್ ಹೇಳಿದರೆ ಹೇಳಬೇಕು, ಇಲ್ಲ ನಾರಾಯಣ ಮೂಲ ಮಂತ್ರ ಅಂತ ಅದಕ್ಕೆ ಕರೆದಿದ್ದಾರೆ. ಬೇಸಿಕ್ ಮಂತ್ರ ಆದ್ದರಿಂದ ಏನಾದರೂ ಡೌಟ್ ಬಂದರೆ ಅದರಂತೆ ಮಾಡಿ ಅಂತ ಅರ್ಥ. ಅಂದರೆ ಪ್ರಾಣಾಯಾಮ ಅಷ್ಟೇ, ಪ್ರಾಣಾಯಾಮ ಹನ್ನೆರಡೇ ಸಾಮಾನ್ಯ ಸ್ಟ್ಯಾಂಡರ್ಡ್ ಪ್ರಾಣಾಯಾಮ ಅಷ್ಟೇ. ಆಮೇಲೆ 24 ಆದರೆ ಶಕ್ತಿ ಇದ್ದರೆ 24ಕ್ಕಿಂತ ಜಾಸ್ತಿ ಮಾಡ್ಬೋದು ಬೇಕಾದ್ರೆ. ಅಂದರೆ ಅವ್ರ ಕೆಪಾಸಿಟಿ ಮೇಲೆ, ಅವ್ರ ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗಿ ಹೆಚ್ಚೆಷ್ಟು ಮಾಡಿ. ಹನ್ನೆರಡು ಸ್ಟ್ಯಾಂಡರ್ಡ್ ಫಸ್ಟ್ಗೆ, ಹನ್ನೆರಡಿಂದನೇ ಶುರುವಾಗೋದು. ಗಾಯತ್ರಿ ಮಾತ್ರ ಎಷ್ಟು ಪ್ರಾಣಾಯಾಮ? ಹತ್ತು ಓಂಕಾರ ಇರುತ್ತೆ. ಓಂ ಭೂ ತಗೊಂಬಿಟ್ಟು 7+3 ಹತ್ತು ಓಂಕಾರ ಇರುತ್ತೆ. ಹತ್ತು ಓಂಕಾರ ಮಿನಿಮಮ್ ಅದು. ಉಳಿದಕ್ಕೆಲ್ಲ ಓಂಕಾರ ಮಂತ್ರನೇ ಹೇಳಿಬಿಟ್ರು, ಆ ಮಂತ್ರನೇ 12 ಸತಿ ಹೇಳಿಬಿಡಿ, ಮಂತ್ರ 12 ಸತಿ ಹೇಳಿದ್ರೆ ಸಾಕು. ಇನ್ನೂ ಹೆಚ್ಚು ದೀರ್ಘ ಪ್ರಾಣಾಯಾಮ ಮಾಡೋ ಶಕ್ತಿ ಇದ್ರೆ ಏನು ಮಾಡ್ಬೋದು? ಹೆಚ್ಚತ್ಬೇಕಾದ್ರೆ ಎಷ್ಟೊತ್ತಬೇಕಾದ್ರೆ ಧ್ಯಾನ. ಪ್ರಾಣಾಯಾಮಕ್ಕೆ ಲಿಮಿಟೇ ಇಲ್ಲ, ಅವರ ಶಕ್ತಿ ಮಾಡಿದ 2 ತಿಂಗಳು ಬಿಡಲೇ ಇಲ್ಲ, ಆ ಥರ ಇಟ್ಕೋಬೋದು. ಆದ್ರೆ ಆದಷ್ಟು ಕೂಡ ಏನು ಮಾಡಬೇಕು, ತಮಗೆ ಕಂಫರ್ಟಬಲ್ ಆಗಷ್ಟು ಮಾಡಬೇಕು. ಅದು ಆಯಾಸ ಆಗಷ್ಟು ಮಾಡೋದು ಒಳ್ಳೇದಲ್ಲ. ಪ್ರಾಣಾಯಾಮ 36 ಇನ್ನೂ ಹೆಚ್ಚು, ಅದು 1:2, 2:3 ಅಂತೀವಲ್ಲ ಆ ಕ್ರಮದಲ್ಲಿ. ಆದರೆ 12 ಸತಿ ಮಂತ್ರ ಹೇಳೋದು ಅದು ಇಂಪಾರ್ಟೆಂಟ್. ಪ್ರಾಣಾಯಾಮ ಮಾಡಬೇಕಾದ್ರೆ ಆ ಮಂತ್ರಗಳು ಹೇಳ್ತಾ ಬಾಯಲ್ಲಿ ಹೇಳಕ್ಕೆ ಬರೋದಿಲ್ಲ, ಆಗ ಮನಸ್ಸನ್ನೇ ಹೇಳ್ಕೊತಿರ್ಬೇಕು. ಮನಸ್ಸಲ್ಲಿ ಹೇಳಿದ್ರೆ ಬಿಟ್ಟು ಹೋಗ್ಬಿಡುತ್ತೆ, ಮನಸ್ಸಲ್ಲಿ ಆವರ್ತನೆ ಮಾಡ್ತಾ ಹೋಗಿಬಿಟ್ರೆ ಆ ಯೂನಿಟ್ ಲೆಕ್ಕ. ಇವತ್ತು ಇಲ್ಲಿ ಈ ಪ್ರಾಣಾಯಾಮಕ್ಕೆ ಒಂದು ಯೂನಿಟ್ ಹೇಳಿದರು, ಅದು ಕುಂಭಕದಲ್ಲಿ ಇದ್ದಾಗ ಹೇಳ್ಬೇಕಲ್ಲ, ಕುಂಭಕದಲ್ಲಿ ಆ ಮಂತ್ರ ಹೇಳಬೇಕು. ಅವ್ರು ಹೇಳಬೇಕು ಕುಂಭಕದಲ್ಲಿ 12 ಸತಿ. ಅಲ್ಲ ಅಲ್ಲ ಅಲ್ಲ, ಕುಂಭಕದಲ್ಲಿ ಮಂತ್ರನೇ 12 ಸತಿ ಹೇಳಿ ಅಷ್ಟೇ. ಈ ರೀತಿ ಅಲ್ಲ, ಒಂದ್ಸರಿ ಕುಂಭಕದಲ್ಲಿ ನೀವು ಮಾಡಬೇಕಾದ್ರೆ ನೀವು ಇದರಲ್ಲಿ ಆದರೆ ಒಂದ್ಸರ್ತಿ ಪೂರ್ತಿ ಹೇಳ್ತಾರೆ ಗಾಯತ್ರಿ ಮಂತ್ರಕ್ಕೆ. ಜನರಲ್ ಪ್ರಾಣಾಯಾಮ ಅಂದರೆ ಅದೇ, ಮಂತ್ರ ಪ್ರಾಣಾಯಾಮ ಅಂದರೆ ಇದೆ ಅಷ್ಟೇ. ಬೇರೆ ಯಾವುದಾದ್ರು ಕಾರ್ಯಕ್ರಮ ಮಾಡಬೇಕಾದ್ರೆ ಪ್ರಾಣಾಯಾಮ ಮಾಡಿ ಅಂದರೆ ಯಾವ ಪ್ರಾಣಾಯಾಮ ಮಾಡಬೇಕು? ಗಾಯತ್ರಿ ಪ್ರಾಣಾಯಾಮನೇ ಮಾಡಬೇಕು. ಅದೇ 1:2, 2:3 ಅಂತ ಹೇಳ್ತಲ್ಲ ಮೊದಲು, ಇನ್ನೂ ತಗೊಂಡಾಗ ಬರೀ ಇನ್ನೂ ಕಡಿಮೆ ಮಾಡಿ 4, 8, 12 ಆ ಥರ ಮಾಡ್ಬೋದು. ಏರಿಸ್ತಾ ಹೋಗ್ಬೇಕು. ಹೌದು, ಆ ರೀತಿ ಡಾಗು ಒಟ್ಟು ರೇಷಿಯೋ ಹೇಳ್ಬಿಡೋದು 1:2:3. ಇದು ಇನ್ನೂ 1:2:4 ಇನ್ನೂ ಒಳ್ಳೇದು. 1:2:4 ಮಾಡಿಬಿಟ್ರೆ ಅದು ಪರ್ಫೆಕ್ಟ್. ಅದು ಎಷ್ಟು 1 ಮಾಡಿರ್ತೀರೋ, 1ಕ್ಕೆ ಎಷ್ಟು ಸೇರಿಸ್ತೀರೋ ಆ ಥರ ಇದಿದೆ. ಈಗ ನಾರಾಯಣ ಮಂತ್ರ 1:3 ಅಂತ ಹೇಳಿಬಿಟ್ರು, 10 ಮಾಡಿದರೆ 30, 100 ಮಾಡಿದರೆ 300, ಹೇಗೋ ಪ್ರಪೋರ್ಷನೇಟ್ಲಿ ಏರ್ತಾ ಹೋಗುತ್ತೆ. ಆದರೆ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು. ಅದು ಬಂದು ಇಷ್ಟೇನೋ ಮಾಡಿದ್ರೆ ಅವ್ರು ಸುತ್ತ ಅದೇ ಕಡಿಮೆ ಮಾಡಿಬಿಟ್ಟ, ಪ್ರಾಣಾಯಾಮ ಆಗಲಿಲ್ಲ. ಅದಕ್ಕೆ ಮೊದಲಿಂದಾನೆ ಯೋಚನೆ ಮಾಡಬೇಕು. ಒಂದು ಉದಾಹರಣೆ, ಏಕಾಶಿ ಉಪವಾಸ ವಿಷ್ಣು ಪಂಚಕ ಮಾಡ್ತೀವಿ ಅಂತ ಹೊರಟುಬಿಡ್ತಾರೆ. ವಿಷ್ಣು ಪಂಚಕ ಮಾಡ್ತಾರೆ, ಆಸ್ಪತ್ರೆ ಸೇರ್ತಾರೆ, ಎಲ್ಲ ಏಕಾಶಿ ಕೆಲಸ ಮಾಡೋದು ಡಾಕ್ಟರ್ ಹೇಳಿರ್ತಾರೆ ಬೋಧ ಎತ್ಕಂತೆ. ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಬೇಸಿಕ್ಕಲ್ಲಿ ತುಂಬ ಜನ ಅವಸರ ಪಟ್ಟರೆ ತಪ್ಪು ಹೋಗ್ಬಿಡುತ್ತೆ. ಆ ರೀತಿ ಮ್ಯಾನೇಜ್ ಮಾಡ್ಕೊಂಡು ಹೋಗ, ಅದು ಒಂದು ಯೋಗನೇ. ನನಗೆ ಆಗೋದಿಲ್ಲ, ಏನು ತಪ್ಪಿಲ್ಲ ಅದರಲ್ಲಿ, ಮಾಡ್ತೇನೆ ಐ ಕ್ಯಾನ್ ಅಂದರೆ ಮಾಡೋಕ್ಕೆ ಬರೋದಿಲ್ಲ. ಏಕಾಶಿಗೆ ಅಫೆಕ್ಟ್ ಆಗಬಾರ್ದು, ಒಂದು ಗುರಿ ಇರಬೇಕು. ಯಾವಾಗ ತುಂಬ ಜನ ಹಾಗೆ ಮಾಡಿಕೊಂಡು ಪೂರ್ತಿ ಇದಾಗೋಗ್ಬಿಡ್ತಾರೆ. ಅದು ಅತಿ ಆಸೆ ಮಾಡಿದ್ದು ಅಥವಾ ಕಾಂಪಿಟೇಷನ್ ಮಾಡೋಕ್ಕೋ ಕೆಟ್ಟೋಗುತ್ತೆ. ಇದು ಯಾವುದೇ ನಮ್ಮ ಇದ್ರ ಸಂಬಂಧಪಟ್ಟಂತೆ ನಿಷಿದ್ಧ ಪದಾರ್ಥ ಬಿಡಬೇಕು, ಮುಗಿದೋಯ್ತು. ವಿಹಿತ ಪದಾರ್ಥ ಎಷ್ಟು ತೊಗೋಬೇಕೋ ಅವ್ರ ಚಾಯ್ಸ್, ಅದು ಅವ್ರ ಆರೋಗ್ಯ ಅವರೇ ಸೇರಿತ್ತು. ಬಡಿಸ್ತಾರೆ ಪಾಪ ಕರ್ಸ ಬರ್ತಾರೆ, ಬಡಿಸಿದ್ರೆ ತಿದ್ದುಬಿಟ್ಟೆ ಅಂತ ಬಡಿಸ್ತಾರೆ ತಿಂತಾರೆ ಇರಲಿಕ್ಕಾಗತ್ತಾ? ಸಾಧ್ಯ ಬೇಡ ಅಂತ ಹೇಳೋ ಸ್ಟೇಜ್ ಬಂದಾಗ ಬೇಡ ಅಂತ ಹೇಳಬೇಕಲ್ಲ. ಅದು ಆಗಿ ಹೊರ ಹಾಕಿದ್ರು ತಿನ್ನು, ಇವ್ರು ಹಾಕಿದ್ರು ತಿನ್ನೋದು ಮಾಡ್ತಾ ಹೋಗ್ಬಿಟ್ರೆ ಏನಾಗುತ್ತೆ ಅಲ್ಲಿಗೆ? ಅದು ದೇಹದೇ ತಿಂದಾಕ್ಬಿಡುತ್ತೆ, ಕೊನೆಗೆ ಅವಕಾಶ ಕೊಡಬಾರ್ದು. ಅದೇ ರೀತಿ ಆಚಾರ ವಿಚಾರದಲ್ಲ ಹಾಗೆ, ನೀವು ಮಾಡೋದು ಮಾಡಿ, ನನಗೆ ಅಷ್ಟಾಗೋದಿಲ್ಲ, ಇಷ್ಟು ನಾನು ಮಾಡ್ತೇನೆ, ಇಷ್ಟು ಮಾಡಿ ಕಂಫರ್ಟಬಲ್ ಆಗಿರ್ತೇನೆ ಅಂತ ತಿಳ್ಕೊ. ಅದು ಗುಡ್ ಸೆನ್ಸಲ್ಲಿ ಎಸ್ಕೇಪಿಸಮ್ ಆಗಿ ಹೇಳಬಾರ್ದು, ಅದು ತಪ್ಪು. ನನ್ನ ಶಕ್ತಿ ಇರೋದಿಷ್ಟು, ಆನೆಷ್ಟಾಗಿ ಇಷ್ಟು ಮಾಡ್ತೇನೆ. ಏನು ದಾನ ಕೊಡ್ಬೇಕಾದ್ರೆ ಕೊಡ್ತಾರೆ, ಅವ್ರು ಕೊಟ್ಟು ಇವ್ರು ಕೊಟ್ಬಿಡ್ತಾರೆ, ಅವ್ರು ಕೋಟಿ ಕೊಟ್ಟರೆ ಅಷ್ಟು ಕೊಡ್ಲಾರೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಅಷ್ಟೇ, ಅದು ಶಕ್ತಿ ಇರೋದು ಅಷ್ಟೇ, ತಪ್ಪಲ್ಲ ಅದು. ಇಲ್ಲ ಕೊಟ್ಟು ಅವ್ರು ಕೊಟ್ಟರೆ ನಾನು ಕೊಡ್ತೇನೆ ಅಂತ ಹೇಳಿದ್ರೆ ಆಮೇಲೆ ಬೀದಿ ಬಿಡ್ಬೇಕಾಗುತ್ತೆ. ಅಲ್ಲಿ ಯಥಾಶಕ್ತಿ ಕರೆಕ್ಟ್ ಅವ್ರಿಗೆ ಅರ್ಥ ಆಗಿದೆ, ಅಲ್ಲಿ ಇಲ್ಲೂ ಅದೇ ರೀತಿ ಮಾಡ್ಕೋಬೇಕು. ಏನೋ ಹೌದು, ಇಲ್ಲ ಇಲ್ಲ, ಮಂತ್ರ ಹೇಳೋದು ಬರೀ ಕುಂಭಕದಲ್ಲಿ ಮಾತ್ರ. ಹೌದು, ಯಾತಕ್ಕೆ ಅಂದರೆ ನಿಮ್ಗೇನು ಗೊತ್ತಾ, ರೇಚಕ ಎಷ್ಟು ಮಾಡ್ತೀರಿ ಗೊತ್ತಾಯ್ತಿಲ್ಲ, ಆಮೇಲೆ ಪೂರಕ ಡಬಲ್ ಮಾಡಬೇಕು. ಅವಾಗ ಏನಾಗುತ್ತೆ, ಗಾಡಿ ಒಳಗೆ ಹೋಗುತ್ತೆ, ಮತ್ತೆ ಬಿಟ್ಟಾಗ ಅದಿಷ್ಟು ಎಕ್ಸ್ಪೈರ್ ಮಾಡೋಕೆ ಬರುತ್ತೆ. ಇಲ್ಲದ್ರೆ ಏನು ಅಷ್ಟೇ ಮಾಡಿಬಿಟ್ರೆ ನೀವು ಜೀವನ ನಿಂತುಬಿಡ್ತು ಬರೋದಿಲ್ಲ, ಪ್ರೆಷರ್ ಜಾಸ್ತಿ ಆಗಬೇಕು. ಅದಕ್ಕೆ ಯಾಕೆ ಎಲ್ಲಿದೆ ನಾ ಮತ್ತೆ ಹೇಳಿ, 1:2, 4 ಮೂರು ಆಯ್ತು. ನೀವು ಎಷ್ಟು ಮಾಡ್ತೀವಿ, ಮೊದಲೇ ಅದಕ್ಕೆ 8 ಇಟ್ಟರೆ ಅವಾಗ ಏನು ಮಾಡೋದು, ಕೆರಣದಷ್ಟೇ. ಹಾಂ, ಯಾವುದಕ್ಕೆ ಯಾವುದಕ್ಕೆ ಯಾವಾಗಲೂ ಕುಂಭಕ ಹೆಚ್ಚಿರ್ಬೇಕು. ಆಗಲ್ಲ, ಅದಕ್ಕೆ ಹೇಳ್ತಾರೆ. ನೀವು ಪ್ರಶ್ನೆ ಪ್ರಶ್ನೆಯಲ್ಲಿ ಏನು ಅಂದರೆ, ರೇಚಕ ಒಂದು ಲಿಮಿಟ್ ಇದೆ ಅಷ್ಟೇ ಮಾಡಬೇಕು. ಪೂರಕ ಲಿಮಿಟ್ ಇದೆ, ಡಬಲ್ ಮಾಡಬೇಕು. ಕುಂಭಕ ಮಿನಿಮಮ್ ಎಷ್ಟು ಮಾಡಬೇಕು, 1:2 ಮಾಡಬೇಕು. ಕೊನೆಗೆ ಬರುತ್ತೆ, ಮಧ್ಯ ಬರೋದಿಲ್ಲ ಕುಂಭಕ. ಹಾಂ, ಇಲ್ಲ ಕೊನೆಗೆ ಬರುತ್ತೆ. ಆಮೇಲೆ ಕುಂಭಕಕ್ಕೆ ಲಿಮಿಟ್ ಇಲ್ಲ, ಎಷ್ಟು ಬೇಕಾದ್ರೂ ಮಾಡ್ಬೋದು ನೀವು. ಕುಂಭ ರೇಚಕ ಪೂರಕ ಮಾತ್ರ ಪ್ರೊಪೋರ್ಷನ್ನೇ ಮಾಡಬೇಕು. ಆದರೆ ಅದು ಮಿನಿಮಮ್ ಪ್ರೊಪೋರ್ಷನ್ ಪ್ರಕಾರ ಹೇಳಿದರು, 1:2:4 ಅಂತೇಳಿ. ಆದರೆ ನೀವು ಎಷ್ಟು ಬೇಕಾದ್ರೂ ಮಾಡ್ಬೋದು. ಧ್ರುವ 2 ತಿಂಗಳು ಬಿಟ್ಟು ನಾವು ಬಿಡಲಿಲ್ಲ ಆ ಥರ, ಅದಕ್ಕೆ ಲಿಮಿಟ್ ಇಲ್ಲ. ಅರ್ಥ ಆಯ್ತಾ? ಇವತ್ತು ವೆರಿ ಇಂಪಾರ್ಟೆಂಟ್. ಇಲ್ಲದವ್ರು ಏನಾಗುತ್ತೆ, ಅವಾಗ ಕುಂಭಕ ಕಡಿಮೆ ಮಾಡಬೇಕಾಗತ್ತೆ. ಕುಂಭ ಇಟ್ಕೊಂಡ್ಬಿಟ್ಟಾಗ ಅವಾಗ ನಿಮಗೆ ಎಫೆಕ್ಟ್ಸ್ ಅದು ದೊಡ್ಡ ಮಂತ್ರ ಹೇಳಬೇಕಾಗಿದೆ. ಕುಂಭಕ ಸಾಲದು ಬಂದಾಗ ಅದು ಇನ್ನೂ ಮನಸ್ಸಿಡಿಯ ಶಕ್ತಿ ಇದೆ, ಬಿಸುಬಿಸೋನೆ ಬಿಟ್ಟಾಗಾಯ್ತು, ಮಾಡಬೇಕಾಗಿಲ್ಲ. ಕುಂಭಕ್ಕೆ ಲಿಮಿಟೇ ಇಲ್ಲ, ಕೊನೆಯಲ್ಲಿ ಕೊನೆ ಮಧ್ಯ ಬರಲ್ಲ. ಏನೋ ಕಾನ್ಸಂಟ್ರೇಷನ್ನು, ನಿಧಾನ, ಎಲ್ಲ ಮಂತ್ರ ಪ್ರತಿಯೊಂದು ಇರಬೇಕು. ಹಾಂ, ಹೌದೌದು. ಎಷ್ಟು ಆಸ್ಪತ್ರೆ ಸೇರಿದವರು ಇದ್ದಾರೆ, ಜಾಸ್ತಿ ಮಾಡ್ತೇನೆ ಅಂತ ಹೋಗ್ಬಿಟ್ಟು ಕಿವಿ ಹೋಗ್ಬಿಡುತ್ತೆ, ಉಸಿರು ಇಟ್ಕೊಂಡ್ಬಿಟ್ಟೆ ಬಿಟ್ಟು ಹೋಗಿ ಹೊರಗೆ ಹೋಗ್ಬೇಕಲ್ಲ, ಅದು ಆಗಬೇಕು ಡಬ ಅಂತ ಹೋಗ್ಬಿಡ್ಬೇಕಲ್ಲ. ಅದರಿಂದ ಭದ್ರ ಬದಿಯ ಸುಳ್ಳು ಕಿವಿ ಹೋಗಿದ್ದು ಗ್ಯಾರಂಟಿ ಆಗುತ್ತೆ. ಅದಕ್ಕೆ ನಿಧಾನ ಮಾಡ್ತಾವ್ರು ಏನಾಗುತ್ತದ, ಎಲ್ಲ ಅಭ್ಯಾಸ ಬಂದು ಬಂದು ಜಾಸ್ತಿ ಆಗಲಿಕ್ಕೆ ಶುರುವಾಗ. ಅಲ್ಲಿಗೂ ಪ್ರತಿಯೊಬ್ಬರಲ್ಲಿ ಬಿಟ್ಟಿದೆ, ಅದರಲ್ಲೂ ತಾರತಮ್ಯ ಇರುತ್ತೆ. ಬಿಂಬ ಪ್ರತಿಬಿಂಬ ಭಾವ, ಇವ್ರಿಗಿಂತ ಜಾಸ್ತಿ ಅವ್ರಿಗೆ ಮಾಡಕ್ಕೆ ಬರುತ್ತೆ, ಇನ್ನೂ ಜಾಸ್ತಿ ಅವ್ರಿಗೆ ಮಾಡಕ್ಕೆ ಬರುತ್ತೆ. ಅದೆಲ್ಲ ಉಳಿದವ್ರಿಗೆ ಸಾಧ್ಯನೇ ಇಲ್ಲ. ಅಖಿಲ ವೇದಾಹ ಏವಮೇವ ಇಷ್ಟು ಹೇಳಿಬಿಟ್ಟು ಮತ್ತೆ ಹೇಳ್ತಾರೆ, ಮತ್ತೆ 4 ವೇದ ಮಂತ್ರ ಮಾಡಕ್ಕೆ ಬರ್ತಾ ತಿಳ್ಕೊಂಡ್ಬಿಡ್ಬೇಡಿ. ಎಲ್ಲ ಮಂತ್ರಗಳನ್ನು ಹೀಗೆ ಮಾಡಕ್ಕೆ ಬರುತ್ತೆ, ಯಾವುದೇ ಸೂಕ್ತ ಯಾವುದೇ ಒಂದು ರುಕ್ಕನ್ನು ನೀವು ಜಪ ಮಾಡಕ್ಕೆ ಬರುತ್ತೆ, ಆ ಶಕ್ತಿ ಇರಬೇಕು. ಆಗ ನಮಗೆ ಎಷ್ಟು ಮಂತ್ರಗಳು ಬೇಕು, ಎಷ್ಟು ವೆರೈಟಿ ಮಂತ್ರ ನೋಡಿದ್ರೆ ನಮಗೇನಿಸ್ತು, ಸಂಸ್ಕೃತ ಸಪ್ತಕೋಟಿ ಮಹಾಮಂತ್ರಾಣಮ್ ಅಂತ ಹೇಳ್ತಾರೆ. ಇಲ್ಲಿ ಬರುತ್ತೆ ಅಂದರೆ ಎಷ್ಟು ಬೇಕಾದ್ರೂ ಮಾಡೋದು, ಅದನ್ನು ಕೂಡ ಏನು ಮಾಡೋದು, ಮತ್ತೆ ನೀವೇನು ಮಾಡ್ಬೋದು, ಪ್ರಕೃತಿ ಶಾಸ್ತ್ರ ಮಾಡಿಕೊಂಡಾಗ ಎಲ್ಲಿ ಬೇಕಾದ್ರೂ ಚಿನ್ನ ಚೇಂಜ್ ಮಾಡ್ಕೊಂಡ್ಬಿಡ್ಬೋದು. ಮಂತ್ರ ನೀವೇ ಕ್ರಿಯೇಟ್ ಮಾಡ್ಕೋಬೋದು. ಇರೋ ಮಂತ್ರಗಳನ್ನು ಇವತ್ತು ಫಿಟ್ಟು ಕೊಟ್ಟಿರ್ತಾನೆ, ಅಡಿಗೆಯವನು ಏನು ಮಾಡ್ತಾನೆ, ಹೊಸ ಕಾಂಬಿನೇಷನ್ ಮಾಡ್ತಾನೆ, ಅಡಿಗೆ ಹೊಸ ರೀತಿಯಲ್ಲಿ ಹೇಗೆ ಮಾಡಿರಿ ಅಂತ ಕೇಳ್ತಾರಲ್ಲ ಆ ಟೈಪ್. ಇದೇ ರೀತಿ ಮಾಡಬೇಕು, ಒಟ್ಟೇನು ನಿಷಿದ್ಧ ಇರಬಾರ್ದು, ರುಚಿ ಇರಬಾರ್ದು, ಅದನ್ನು ಕೇಳಿಸ್ಕೋಬಾರ್ದು. ಆ ರೀತಿ ಮಾಡೋದಕ್ಕೆ ಫುಲ್ ಪ್ರಾವಿಡೆಂಟ್ ಇದೆ. ಅದಕ್ಕೆಲ್ಲ ಎಲ್ಲರೂ ಮಾಡೋಕ್ಕೆ ಬರೋದಿಲ್ಲ, ಯಾರು ಮಾಡ್ತಾರೆ ಅದನ್ನು, ಎಕ್ಸ್ಪರ್ಟ್ ಆಗಿರ್ಬೇಕು ಅದಕ್ಕೆಲ್ಲ. ಸೊ ಆ ರೀತಿ ಮಂತ್ರವನ್ನು ಸೃಷ್ಟಿ ಮಾಡೋಕ್ಕೆ ಬರುತ್ತೆ, ಆ ಸಾಮರ್ಥ್ಯ ಇದ್ದರೆ. ಪ್ರಕೃತಿ ಶಾಸ್ತ್ರದ ಕಾನ್ಸೆಪ್ಟ್ ಇರೋದೇ ಅದರೊಳಗೆ, ಗೊತ್ತಾಯ್ತು. ಮಂತ್ರಗಳನ್ನು ನೀವೇ ಕ್ರಿಯೇಟ್ ಮಾಡ್ಕೋಬೋದು, ಶಿಷ್ಯನ ಯೋಗ್ಯತೆ ನೋಡಿ ಕ್ರಿಯೇಟ್ ಮಾಡಿ ಕೊಡ್ಬೋದು. ಯಾವನೋ ಪರ್ಪಸ್, ಒಂದು ವಿಶಿಷ್ಟ ಪರ್ಪಸ್ ಇದೆ ಶಿಷ್ಯನಿಗೆ. ಅಲ್ಲಿ ಮಂತ್ರ ಹೇಳಬೇಕು. ಈ ರೀತಿ ಹೇಳಿದ್ರೆ ಎಫೆಕ್ಟಿವ್ ಆಗುತ್ತಾರೆ, ಬಂದು ಈ ರೀತಿ ಹೇಳೋದು ಮಂತ್ರ ಹೇಳ್ಬಿಡ್ತಾ, ಈ ರೀತಿ ಮಾಡು ಅಂತ ಹೇಳ್ಬಿಡ್ತಾ, ಆ ರೀತಿ ಮಾಡಬೇಕು. ಅದು ನಿಯಮ. ಕೆಲವು ಇರೋದನ್ನೇ ಹೇಳೋದು ಸ್ಪೆಷಲ್. ಇದು ನಾವು ರಿಸರ್ಚ್ನಲ್ಲಿ ಇನ್ನೋವೇಟಿವ್ ಆಗಿರ್ಬೋದು ಅಂತಾರಲ್ಲ, ಆತ ಇದಕ್ಕೆ ಮಿಟ್ ಇಲ್ಲದಷ್ಟು ಇನ್ನೋವೇಟಿವ್ ಆಗಿರ್ಬೋದು. ಏವಮೇವ ವಿಷ್ಣುವರ್ನು ಕಮ್ ಇತ್ಯಾದಿ ಸೂಕ್ತವತ್ ವಿಷ್ಣು ತತ್ಪರಾಹ ವಿಷ್ಣು ತಾತ್ಪರ್ಯವಂತಹ ಏವಮೇವ ಪೂರ್ವ ಸೂಕ್ತವತ್ ಸರ್ವಾರ್ಥದಾಹ ಸರ್ವಪುರುಷಾರ್ಥದಾಹ ಜ್ಞಾತವ್ಯಾಹ. ಇಷ್ಟು ಮಾಡ್ತಾ ಹೋದರೆ ಎಲ್ಲ ಪುರುಷಾರ್ಥ ಕೊಡತಕ್ಕ ಶಕ್ತಿ ಅವಕ್ಕಿದೆ. ತೇಷು ಸೂಕ್ತೇಷು ಕಲೌ ಉದ್ದೀಪ್ತ ವೀರ್ಯಾಣಿ ಏವ ಅಸ್ಮಾಭಿ ಕಂಠತಃ ಉಕ್ತಾನಿ ಭಾವ. ಹಾಗೊಂದು ಪ್ರಶ್ನೆ ಬಂತು, ನಾಕೆ ಹೇಳಿಬಿಟ್ರಲ್ಲ ಹಾಗಿದ್ರೆ, ಎಷ್ಟು ಮಂತ್ರ ಹೇಳ್ಬೋದಾಗಿತ್ತು ಅಂತ ಕೇಳಿದರೆ, ಆದರೆ ಕಲಿಯುಗದಲ್ಲೂ ಕೂಡ ಫಲ ಕೊಡ್ಲಿಕ್ಕೆ ಶಕ್ತಿ ಇದೆ ಅಂತ ಹೇಳಿದ್ವಲ್ಲ, ಈ ನಾಲ್ಕು ಸ್ಪೆಷಲ್ ಅಂತ ಹೇಳಿದ್ವಿ. ಅದು ನಾಲ್ಕು ಸ್ಪೆಷಲ್ ಅಂದರೆ ಜನರಲ್ಲಿ ಸ್ಪೆಷಲ್, ಕೆಲವರಿಗೆ ಇಂಡಿವಿಜುವಲಿ ಬಾಡಿ ಗ್ರೇಟ್ ಇರುತ್ತವೆ, ಆ ಮಂತ್ರ ಅವ್ರು ಮಾಡ್ತಾರೆ. ಬಟ್ ನಾಲ್ಕು ಸೂಕ್ತ ಮಾಡಿದರೆ ಏನಾಗುತ್ತೆ, ಕಲಿಯುಗದಲ್ಲೂ ಕೆಲಸ ಮಾಡ್ತಕ್ಕಂಥ ಸೂಕ್ತಗಳು ಅಂತ ಹೇಳಿದ್ರಿಂದ ಇವೆಲ್ಲ ತಿಳ್ಕೊಂಡಿರ್ಬೇಕು. ಈ ವ್ಯತ್ಯಾಸ ಯಾರಿಗೆ ಗೊತ್ತಾಗದೇನೆ, ಯಾವ ಆಚಾರ್ಯ ಏನೋ ಹೇಳ್ತಾರೆ ಅಲ್ಲ, ಪ್ರತಿಯೊಂದೇನು ಪರ್ಪಸ್ ಇರುತ್ತೆ. ನಾಲ್ಕನ್ನೇ ಹೈಲೈಟ್ ಮಾಡಬೇಕಾದ್ರೆ, ಎಂದು ಕಲಿಯುಗದಲ್ಲೂ ಕೂಡ ಏನು ಬೇಕಾದ್ರೂ ಸಾಧಿಸಬೇಕು ಅಂತಿದ್ರೆ ಇದು ಮಾಡೋಕ್ಕೆ ಬರೋದು. ಮತ್ತು ರಾಯರು ಸಾಧಿಸಿದ್ದಾರಲ್ಲ, ಯಾರು ಬೇಕಾದ್ರೂ ಕೊಡ್ತಾರೆ ಅದಕ್ಕೆ ಆ ಸಿದ್ಧಿ ಬಂದಿದ್ದರಿಂದ ಹೇಳಿತಾ. ವೇದ ಪ್ರಾಮಾಣ್ಯದ ಸಿದ್ಧಿ ಅನುಷ್ಠಾನ ಎಲ್ಲ ಬಂದಷ್ಟು ಕೂಡ ಕೆಪಾಸಿಟಿ ಜಾಸ್ತಿ ಆಗುತ್ತೆ. ನನ್ನ ಅಜಾದೀನ್ ಪ್ರತಿ ವೇದ ವಿದ್ಯೋಪದೇಷ್ಟೃತ್ವ ಅಯುಕ್ತಂ ಹಿರಣ್ಯ ಗರ್ಭಾದೀನಾಮಪಿ ವೇದ ಪ್ರತಿಪಾದ್ಯತ್ವೇನ ಸಹಸಾ ಸಮತ್ವಾದಿತ್ಯತೋ ಅಶೇಷ ವೇದಾರ್ಥತ್ವ ಅಸ್ಯೇವೇತಿ ವಕ್ತುಂ ತತ್ರೈವ ಪ್ರಸಿದ್ಧಾನ್ ವೈದಿಕಾನ್ ವೈಷ್ಣವ ಮಂತ್ರಾನಃ ಸೂಕ್ತಮಿತಿ. ಅದಕ್ಕೆ ಆಚಾರ ಮಂದಕ್ಕೆ ಮತ್ತೇನು ಮಾಡಿದರೆ, ಈಗ ಮುಂದೆಲ್ಲ ಕೆಲವು ಸೂಕ್ತ ಬೇರೆ ಹೇಳ್ತಾರೆ, ಇಲ್ಲ ಆಚಾರ್ಯ ಇವರಿಗೆ ಸ್ಪೆಸಿಫಿಕ್ಕಾಗಿ ಯಾತಕ್ಕೆ ಹೇಳಿದರು ಅಂದರೆ, ನೀವು ಕನ್ಫ್ಯೂಷನ್ ಬರದಂತೆ ಸಾಕ್ಷಾತ್ ವಿಷ್ಣು ಪ್ರತಿಪಾದಕ ಅಂತ ಹೇಳಿದ್ರೆ ಹೇಳಿಬಿಡ್ತೇವೆ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಬ್ರಹ್ಮ ಉದಾಹರಣೆಗೆ, ಈಗ ಅಂಬಳಿ ಸೂಕ್ತನೇ ಇದೆ, ವಿಷ್ಣು ಸೂಕ್ತ ಮಾಡ್ಕೊಂಡು ಹೇಳ್ಬೋದು, ಗೊತ್ತಾಯ್ತಾ. ಅದೇ ರೀತಿ ಅಗ್ನಿ ಸೂಕ್ತನೇ ವಿಷ್ಣು ಸೂಕ್ತ ಮಾಡ್ಕೊಂಡು ಜಪ ಮಾಡ್ಬೋದು. ಅದೆಲ್ಲ ಈ ಹುಡುಗರಿಗೆ ಕಷ್ಟ, ಸುಲಭ ಮಾಡೋಕ್ಕೆ ಬರೋದಿಲ್ಲ. ಮೋಸಂಬಿ ಹಣ್ಣು ಕೊಡೋದು ಹೇಗಿರುತ್ತೆ ಮಕ್ಕಳಿಗೆ, ಬಿಡಿಸಿಕೊಡೋದು ಹೇಗಿರುತ್ತೆ, ಇಡೀ ಹಣ್ಣು ಕೊಟ್ಟರೆ ಏನು ಮಾಡಬೇಕು, ಅವರು ಏನು ಉಪಯೋಗ ತಿನ್ನಕ್ಕೆ ಬರೋದಿಲ್ಲ ಅದನ್ನು. ಅದು ದೊಡ್ಡ ತಿಳಿದವರಿಗೆ ಕೊಟ್ಟರೆ ಏನು ಮಾಡ್ತಾರೆ, ಫಸ್ಟ್ ಕ್ಲಾಸ್ ತಿಳಿಸ್ತೇನೆ, ಬಿಡಿಸ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇವರು ಬಿಡಿಸ್ತಿನ್ನ ರೀತಿ ಇವೆಲ್ಲ ಕೂಡ ಸಮಸ್ಯೆನೇ ಎಲ್ಲ ಮಾಡಿ ಅಂತ ಹೇಳಿದರು. ರುಚಸ್ಸ ರುಚ ಉದ್ಧೃತ್ಯ ಋಗ್ವೇದಂ ಕೃತವಾನ್ ಪ್ರಭು ಇಷ್ಟೆಲ್ಲ ಹೇಳಿ ಇವರೇನು ಮಾಡಿದ್ರು ಮಧ್ಯೆ ತತ್ವ ಗುರುವರ್ಥ ದೀತಿ. ಹೌದು ಹೌದು, ವಿಷ್ಣು ಗಬ್ರೇ ಗುಣ ಸಂಹಾರ ಮಾಡ್ತಾರೆ. ಮಮ ಯೋಜನೆ ರಫ್ಸು ಅಂತಃ ಸಮುದ್ರ ಅಂತ ಹೇಳಿ, ಈಗ ಮಹಾಲಕ್ಷ್ಮಿ ಹೇಳಬೇಕಾದ್ರೆ ನನಗೆ ಕಾರಣ ಪುರುಷ ನೀರು ನೋಡಿಗಿದ್ದಾನೆ ನಾರಾಯಣ ಅಂತ ಹೇಳಿ, ದೇವರ ಹೇಳಾಗಿಲ್ಲ ತಾನು ಕಾರಣ ಪುರುಷನೇ ಇಲ್ಲ. ಅದನ್ನೆಲ್ಲ ಏನು ಮಾಡ್ಕೋಬೇಕಾಗ ವ್ಯತ್ಯಾಸ ಮಾಡಬೇಕು, ತನ್ನ ರೂಪ ಅಲ್ಲಿದೆ ಅಂತ ಹೇಳಬೇಕು ಹೊರತು ತನ್ನ ಕಾರಣ ಪುರುಷ ಅಂತ ಹೇಳಬಾರ್ದು. ನನ್ನ ಇನ್ನೂ ಮೂಲ ರೂಪ ಅಲ್ಲಿದೆ ಅಷ್ಟೇ ಹೊರತು ಬೇರೆ ಈ ರೀತಿ ಅರ್ಥ ಮಾಡಬಾರ್ದು. ಅದು ಯೂನಿಫಾರ್ಮ್ ಹೇಳ್ತಾರಲ್ಲ, ಫಿಲಪ್ ಮಾಡಬೇಕಾದ್ರೆ ಸ್ಟ್ರೈಕ್ ಆಫ್ ವಿಚ್ ಅವರ್ ನಾಟ್ ಅಪ್ಲಿಕಬಲ್ ಇದ್ದಾಗೆ ಹುಡುಗರಿಗೆ ಅಪ್ಲಿಕಬಲ್ ಆಗಿ ಇಬ್ಬರಿಗೆ ಅಪ್ಲಿಕಬಲ್ ಆಗಿ ತೆಗೆದಾಕ್ಬಿಡೋದು, ಬಿಟ್ಟೇ ಬಿಡೋದು. ಅಲ್ಲಿ ಪುಣ್ಯ ಬಿಡ್ಬೋದು, ಇಲ್ಲಿ ಹಾಗಲ್ಲ, ವಿಷ್ಣು ಪಾರ ಮಾಡಿ ಬಿಡ್ಬೇಕಂತ, ಅವರವ್ರ ಪಣ ಮಾಡ್ಬೇಕಂತ, ಇಲ್ಲದ್ರೆ ವೇಸ್ಟ್ ಆದಾಗತ್ತೆ ಆ ವೇದ. ಇವರೆಲ್ಲ ಏನು ಮಾಡ್ತಾರೆ, ಗುರುವತ್ತ ತಿಥಿಯಲ್ಲಿ ವಿಶೇಷ ಅಂದರೆ ಇಂಥ ಬಂದ ಸೂಕ್ತ ಪೂರ್ತಿ ಕೋಟ್ ಮಾಡಿ ಆ ಸೂಕ್ತಕ್ಕೆ ಅರ್ಥನೂ ಬರೋದಾಕ್ಬಿಡ್ತಾರೆ, ಓದಕ್ಕೆ ಅನುಕೂಲವಾಗಲಿ ಅಂಥೇಳಿ. ತುಂಬ ದೊಡ್ಡದಾಗತ್ತೆ, ಅದು ಬೇಡ, ಎಲ್ಲರೂ ಮಾಡಿಲ್ಲ ಅದನ್ನು, ಬೇಕಿಲ್ಲ ಅಂಥೇಳಿ. ಈಗ ಒಂದು ಘಟ್ಟ ಮುಗಿತೀಗ, ಈ ನೆಕ್ಸ್ಟು ವೈದಿಕ ಸೂಕ್ತಗಳನ್ನೇ ಮಹಾಲಕ್ಷ್ಮಿಗೂ ಕೆಲವು ಹೇಳುತ್ತಾ ಮಹಾಲಕ್ಷ್ಮಿ ಮಂತ್ರನೂ ಹೇಳ್ಬಿಡ್ತಾರೆ ಪ್ರಸಂಗ ಬಂತು ಅಂತೇಳಿ. ಸದೃಷ್ಟಂ ಸೂಕ್ತಮಖಿಲಂ ಕಾಮದಂ ಹರಿತುಷ್ಟಿದಂ. ಈಗ ಮಹಾಲಕ್ಷ್ಮಿಗೆ ಮಂತ್ರ ಅಂದರೆ ಸದೃಷ್ಟಂ ಸೂಕ್ತಂ, ಸದೃಷ್ಟಂ ಸೂಕ್ತ ಅಂದರೆ ಅಂಬರಣಿ ಸೂಕ್ತ. ಅಂಬರಣಿ ಸೂಕ್ತಕ್ಕೆ ಅಂಬರಣಿನೇ ದೇವತೆ, ಅಂಬರಣಿನೇ ಮಹಾಲಕ್ಷ್ಮಿ ತಾನೇ, ಅದಕ್ಕೆ ಸದೃಷ್ಟಂ ಅವರೇ ಕಂಡ ಸೂಕ್ತ. ಅದು ಕಾಮದಂ ಹರಿತುಷ್ಟಿದಂ, ಇದನ್ನು ಹೇಳಿದರೆ ಕಾಮದಂ ಏ ಬೇಕಾದ ಕೊಡುತ್ತೆ, ಮುಖ್ಯ ಹರಿತುಷ್ಟಿದಂ ದೇವರ ಅನುಗ್ರಹ ತಂದು ಕೊಡುತ್ತೆ. ವಾಚೋ ಅಂಬರಣ್ಯಾ ಶ್ರೇಯೋ ಅಂಗಾನಿ ಶ್ರೀಲಕ್ಷ್ಮೀರ್ ಮಾ ಇಂದಿರಾರಮಾ. ವಾಚೋ ಅಂಬರಣ್ಯಾ ವಿಷ್ಣು ಶ್ರೇಯೋ ಅಂಗಾನಿ ಅಂದರೆ ಮಂತ್ರಕ್ಕೆ ಅಂಗನ್ಯಾಸ ಕರನ್ಯಾಸ ಅಂದರೆ ಶ್ರೀ ಲಕ್ಷ್ಮೀ ಮಾ ಇಂದಿರಾ ರಮ ಪಂಚಾಂಗನ್ಯಾಸ. ಅದಕ್ಕೆ ಈ ರೀತಿ ಹೇಳಿ ಅಂತ ಹೇಳಿದ್ರೆ ಮಾ ಅಂತ ಮಹಾಲಕ್ಷ್ಮಿ ಹೆಸರು ಮಾ, ಅದಕ್ಕೆ ಎಲ್ಲರಿಗೂ ಮಾ ಮಾ ಅಂದ್ಬಿಟ್ಟು ಹಿಂದಿ ಒಳಗೆ ಒಳ್ಳೆ ಪದ ಅದು. ಮಾ ಅಂದರೆ ತಾಯಿಯಲ್ಲಿ ಸನ್ನಿಧಾನ, ದೇವರ ಸನ್ನಿಧಾನ ಅಂತಾನೆ. ಏನ ಹಾಂ ಹಾಂ ಹೌದು ಹಾಂ ಹಾಂ. ಮೊದಲು ತೆಗಿಬೇಕು ಫಸ್ಟು, ಮೊದಲು ಬಲ್ಲ ನಿನ್ನೆ ಹಿಂದೆ ಸೇರಿದ್ದೆಲ್ಲ ತೆಗಿಬೇಕು. ಅಭಿಷೇಕ ಮಾಡಬೇಕಾದ್ರೂ ಕೂಡ ಮಹಾಲಕ್ಷ್ಮಿ ತೆಗಿತಾ ಇದ್ದಾರೆ. ಅದಕ್ಕೆ ಆ ಸೂಕ್ತ ಹೇಳೋ ಉದ್ದೇಶ ಏನಂದರೆ, ಅಹಮರುದ್ರೇವಿ, ನಾನಿಂಥ ಲಕ್ಷ್ಮೀದೇವಿ, ದೇವರ ಸೇವೆ ಮಾಡ್ತಾ ಇದ್ದೇನೆ ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿ ತೆಗೆದು ಅವ್ರು ಹೇಳ್ತಾರೆ ಅಂತ ಅಭಿಷೇಕ ಮಾಡಬೇಕು. ಯಾವುದಕ್ಕೆ? ಮೊದಲು ಹಾಗೆ ಮಾಡಬೇಕು, ಮೊದಲು ಶಂಖದಿಂದ ಅಲ್ಲ, ಆಮೇಲೆ ಶಂಖದಿಂದ, ಪುರುಷ ಸೂಕ್ತ ಶಂಖದಿಂದ. ಸದೃಷ್ಟಂ ಸೂಕ್ತ ಮಖಿಲಂ ಕಾಮದಂ, ಅದು ಎರಡು ರೀತಿ ಪಾಠ ಇದೆ. ಸದೃಷ್ಟಂ ಸೂಕ್ತ ಮಖಿಲಂ ಕಾಮದಂ ಹರಿತುಷ್ಟಿದಂ ಒಂದು, ಸದೃಷ್ಟಂ ಸೂಕ್ತಂ ಅಖಿಲ ಕಾಮದಂ ಅನ್ನೊಂದು. ಅಖಿಲಂ ಕಾಮದಂ, ಅಖಿಲ ಕಾಮದಂ, ಇಷ್ಟು ವ್ಯತ್ಯಾಸ. ವಾಚೋ ಅಮೃಣ್ಯಾಹ ಶ್ರೇಯೋ ಅಂಗಾನಿ ಶ್ರೀಲಕ್ಷ್ಮೀ ಮಾ ಇಂದಿರಾ ರಮಾ ಋಷಿಶ್ಚ ದೈವತೈಕೋಹಂ ಇತ್ಯುಕ್ತ ಋಷಿದೇವತಯೋ ನ ಭೇದ ನಿಯಮ. ತತ್ರಾಪಿ ರೂಪಭೇದೇನೈವ, ಮಹಾಲಕ್ಷ್ಮೀನೇ ದೇವತೆ, ಮಹಾಲಕ್ಷ್ಮೀನೇ ಋಷಿ. ಪುರುಷೋಕ್ತಕ್ಕೆ ದೇವರೇ ತಾನೋ, ಎರಡೂ ದೇವರೇ. ಹೇಗ ಆ ರೀತಿ ಹೇಳೋದಕ್ಕೇನು ತಪ್ಪಿಲ್ಲ. ಅತಏವ ಅಮೃಣ್ಯಾ ಇತಿ ಶ್ರೀಯೋ ವಿಶೇಷಣಂ, ಅಮೃಣೀ ರೂಪೇಣ ದೃಷ್ಟೃತ್ತಂ ಶ್ರೀರೂಪೇಣ ದೇವತಾಪ್ತಮಿತಿ ರಕ್ಷತೆ ತದ್ವೈಯರ್ಥ್ಯಮನ್ಯಥಾನ ವಿನಿವಾರ್ಯತೆ ಅಂಗನ್ಯಾಸ ಮಂತ್ರಾಂ ಸೂದೇತಿ ಅಂಗಾನೀತಿ. ಅದಕ್ಕೆ ಹೇಳಿ ತಥಾ ಶ್ರೀ ಹೃದಯಾಯ ನಮಃ ಲಕ್ಷ್ಮೀ ಶಿರಸೇ ಸ್ವಾಹ. ಈ ರೀತಿಯಾಗಿ ಮಾ ಲಕ್ಷ್ಮೀ, ಶ್ರೀ ಲಕ್ಷ್ಮೀ, ಮಾ ಇಂದಿರಾರಮ ಅಂತ ಪಂಚಾಂಗನ್ಯಾಸ ಮಾಡಿ ಅಂತ ಹೇಳಿದರು. ಸದೃಷ್ಟಂ ಇಷ್ಟು ಹೇಳಿ ಅದಕ್ಕೆ ಧ್ಯಾನ ಮಂತ್ರ, ಧ್ಯಾನ ಶ್ಲೋಕ. ಕೌಶೇಯ ಬೀತವಸನಾಂ ಅರವಿಂದ ನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ ಉದ್ಯಚ್ಛತಾರ್ಕ ಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇತ್ ವಿಶೀಷನುತ ಪಾದಯುಗಾಂ ಜನಿತ್ರೀಂ. ಇದು ಲಕ್ಷ್ಮೀ ಶ್ಲೋಕ ಹೇಳಲೇಬೇಕಾದದ್ದು. ಲಕ್ಷ್ಮೀ ಧ್ಯಾನ ಶ್ಲೋಕ ಇದೇ ಫಸ್ಟ್. ಯಾವುದೇ ಲಕ್ಷ್ಮೀ ಆರಾಧನೆ ಮಾಡಬೇಕಾದ್ರೂ ಕೂಡ ಈ ಸ್ತೋತ್ರ ಹೇಳಲೇಬೇಕಾದದ್ದು. ಮಂತ್ರದ ದೇವತೆ ಇದು. ಯಾವ್ದು ಹೇಳ್ಬೇಕಾರೆ ಹೌದು, ಹೇಳಲೇಬೇಕು, ಹೇಳ್ಬೋದಲ್ಲ, ಹೇಳಲೇಬೇಕು. ಕೌಶೇಯ ಪೀತವಸನಾಂ, ರೇಷ್ಮೆಯ ಪೀತಾಂಬರ ಧರಿಸಿರುವ. ಬರೀ ಪೀತಾಂಬರ ಆದರೂ ಆಗ್ತಿತ್ತು, ಕೌಶೇಯ ಆದರೆ ರೇಷ್ಮೆದೇ ಅಂತ ತಿಳಿದಿರಬೇಕು. ಹಳದಿ ಇದ್ಬಿಟ್ರೆ ಪೀತಾಂಬರ ಆಗಿಬಿಡುತ್ತೆ, ಆದರೆ ರೇಷ್ಮೆದಾದರೆ ಕೌಶೇಯ ಪೀತವಸನಾಂ. ಅರವಿಂದ ನೇತ್ರಾಂ, ಅರವಿಂದ ನೇತ್ರಾಂ, ಅರವಿಂದ ಅಂದ್ರೇನು? ಕಮಲ, ಕಮಲಾದೇವಿ, ಕಮಲದಂತೆ ನೇತ್ರಗಳಿವೆ. ಪದ್ಮದ್ವಯ ಅಭಯ ವರ ಉದ್ಯತ ಪದ್ಮಹಸ್ತಾಂ, ಪದ್ಮದ್ವಯ ಆಮೇಲೆ ಅಭಯ ವರ ಉದ್ಯತ ಪದ್ಮಹಸ್ತಾಂ. ಹೇಗಿದ್ದಾರೆ ಅಂದರೆ ನಾಲ್ಕು ಕೈಗಳು, ಪದ್ಮದ್ವಯ ಅಭಯ ವರದ, ಎರಡು ಕೈಯಲ್ಲಿ ಎರಡು ಪದ್ಮಗಳು, ಒಂದು ವರದ ಹಸ್ತ, ಅಭಯ ಹಸ್ತ. ಈ ನಾಲ್ಕು ಕೈ ಇದೆ, ಅತ್ಯಂತ ಎರಡು ಕೈಯಲ್ಲಿ ಎರಡು ಪದ್ಮಗಳು, ಪದ್ಮದ್ವಯ ಅಭಯ ವರ ಉದ್ಯತ ಪದ್ಮಹಸ್ತ. ಇಂಥ ಪದ್ಮಹಸ್ತ ಅಂದರೆ ಕಮಲದಂಥ ಕೈಗಳು, ಕಮಲದಂಥ ಕೈಗಳು. ಅದರಲ್ಲಿ ಎರಡು ಕೈಯಲ್ಲಿ ಕಮಲ ಬೇರೆ ಇದೆ, ಇನ್ನೂ ಒಂದು ಕೈ ವರದ ಹಸ್ತ, ಒಂದು ಅಭಯ ಹಸ್ತ. ಇದು ಲಕ್ಷ್ಮಿಯ ಧ್ಯಾನ ರೂಪ. ಆ ರೀತಿ ಚಿಂತನೆ ಮಾಡಿದರೆ ಅದು ಸರಿಯಾದ ಚಿತ್ರ. ಅದು ಉದ್ಯಚ್ಛತಾರ್ಕ ಸದೃಶೀಂ, ಉದ್ಯಚ್ಛತಾರ್ಕ ಸದೃಶೀಂ. ಉದಿಸ್ತಕ್ಕಂತಹ ನೂರು ಸೂರ್ಯನ ಕಾಂತಿ ಇದೆ. ನೂರು ಅಂದರೆ ನೂರಲ್ಲ, ದೇವರಿಗೆ ಸಾವಿರ ಅಂತ ಹೇಳಿದ್ರೆ ನೂರು ಅಂತ ಮಾಡಿದ್ರು ಅಷ್ಟೇ ಹೊರತು, ಇವ್ರದ್ದು ಅನಂತ, ಅವ್ರದ್ದು ಅನಂತ. ಬ್ರಹ್ಮದೇವರಿಗೂ ಕೂಡ ಪೂರ್ತಿ ಅರ್ಥ ಆಗೋದಿಲ್ಲ, ಅಷ್ಟು ದೊಡ್ಡ ಶಕ್ತಿ ಇದೆ ಅವರಿಗೆ. ಅವರು ಡಿಫ್ರೆನ್ಸ್ ತೋರಿಸೋಕ್ಕಾರ ಹೇಳಿದ್ರು ಅಷ್ಟೇ ಹೊರತು ಬೇರೆ ಅಲ್ಲ. ಸದೃಶ್ಯಾಮು ಕರೆಕ್ಟು, ಸದೃಶೀಮು ಕರೆಕ್ಟ್ ಪಾಠಾಂತರ. ಪರಮಾಂಕ ಸಂಸ್ಥಾಂ ಧ್ಯಾಯೇತ್ ವಿಧೀಶ ನುತ ಪಾದಯುಗಾಂ ಜನಿತ್ರೀ. ಮುಂದೆ ಎಲ್ಲಿದ್ದಾರೆ, ಎಲ್ಲಿ ಕೂತಿದ್ದಾರೆ ಅವರು? ಪದ್ಮದ್ವಯಾಭಯ ವರೋದ್ಯತ ಪದ್ಮಹಸ್ತಾಂ ಉದ್ಯಸ್ತಾ ಸದಸೀಂ ಪರಮಾಂಕ ಸಂಸ್ಥಾಂ. ಎಲ್ಲಿ ಕೂತಿದ್ದಾರೆ ಅಂದರೆ ಪರಮ ಅಂಕ ಸಂಸ್ಥಾಂ, ದೇವರ ತಡೆ ಮೇಲೆ ಕೂತಿದ್ದಾರೆ. ಲಕ್ಷ್ಮೀ ದೇವರನ್ನ ಬಿಟ್ಟು ಅಂತ ಚಿಂತನೆ ಮಾಡೋ ಕಾರಣ ಇಲ್ಲ. ದೇವರು ಲಕ್ಷ್ಮೀದೇವಿ ಚಿಂತನೆ ಮಾಡಬೇಕಾದ್ರೆ ದೇವರು ಚಿಂತನೆ ಮಾಡೇ ತಡೆ ಮೇಲೆ ಕೂತಿದ್ದಾರೆ. ಪರಮಾಂಕ ಸಂಸ್ಥಾಂ ಧ್ಯಾಯೇತ್ ವಿಶೇಷ ನೃತಪಾದ ಯುಗಾಂ, ಸುತ್ತ ಬ್ರಹ್ಮಾದಿ ದೇವತೆಗಳೆಲ್ಲ ಇದ್ದಾರೆ, ಪಾದಪೂಜೆ ಮಾಡ್ತಾ ಇದ್ದಾರೆ. ಈ ಜನಿತ್ರಿ ಎಲ್ಲರ ತಾಯಿಯವರು, ಎಲ್ಲರ ತಾಯಿಯಾದಂಥ, ಯಾಕೆ ಪ್ರಕೃತಿ ಬೇಕೇ ಬೇಕೆಲ್ಲರಿಗೆ, ಪ್ರಕೃತಿ ಅಭಿಮಾನಿ ದೇವತೆ ಇವರು. ಆದ್ದರಿಂದ ಜನಿತ್ರೀಂ, ಇಂಥ ಮಹಾಲಕ್ಷ್ಮಿಯನ್ನು ಧ್ಯಾನ ಮಾಡು, ಧ್ಯಾಯೇ ಧ್ಯಾನ ಮಾಡಿಕೊಂಡು ಮಂತ್ರಗಳನ್ನು ಹೇಳಬೇಕು. ಪದ್ಮದ್ವಯಂ ಅಭಯಂಚವರಂ ಯಶ್ಯಾಹ ಪದ್ಮಹಸ್ತೋ ಯಶ್ಯಾ ಸಾ ಪದ್ಮದ್ವಯಾಭಯವರ ಚ ಸಾ ಉದ್ಯತ ಪದ್ಮಹಸ್ತಾ ಚ ತೇನ ದಕ್ಷೋರ್ದ್ವಯಗ್ರಹೋ ಪದ್ಮಂ ವಾಮರ್ದುಬಾಹೋ ಚ ಅಪರಂ ಪದ್ಮಂ ದಕ್ಷಾಧಕ್ಕರೆ ಅಭಯ ಮುದ್ರಾಂ ವಾಮಾಧಕ್ಕರೆ ವರ ಮುದ್ರಾಂಚ. ಎರಡು ಪದ್ಮಗಳು, ಮೇಲಿನ ಎರಡು ಕೈಗಳಲ್ಲೂ ಪದ್ಮಗಳು, ಒಂದು ಅಭಯ ಮುದ್ರ, ಈ ಧ್ಯಾನ ಮುದ್ರ. ದದತಿ ಇತಿ ಚತುರ್ಬಾಹು ಉತ್ತಮುಕ್ತಂ ವೇದಿತವ್ಯಂ ಉದ್ಯಚ್ಛತಾರ್ಕ ಇತ್ತೇನೇನು ಆದಿತ್ಯವರ್ಣತ್ವ ಮುಕ್ತಂ. ಅರ್ಕ ಅಂತ ಹೇಳಿದ್ರೆ ಸೂರ್ಯ, ಸೊ ಉದಿಸ್ತಕ್ಕಂಥ ಸೂರ್ಯ ಅಂದರೆ ಕೆಂಪು ಬಣ್ಣ, ಮತ್ತೆ ಕೆಂಪು ರೂಪ. ಇದಕ್ಕೆ ಪರಮಸ್ಯ ಹರೇ ರಂಕೆ ಸಂಸ್ಥಾಂ, ಪರಮಾತ್ಮನ ತೊಡೆ ಮೇಲೆ ಕೂತಿದ್ದಾರೆ. ವಿಧೀಶ ಇತಿ ಸರ್ವೋಪಲಕ್ಷಣಂ, ವಿಧೀಶ ಅಂತ ಹೇಳಿದ್ರಿಂದ ಎಲ್ಲರಿಂದನೂ ಪೂಜಿತ ಎಲ್ಲ ದೇವತೆಗಳನ್ನು ಪೂಜಿತಾರೆ. ಜಯಿತ್ರಿ ಮಿತಿ ಅತ್ರಾಪಿ ಏತತ್ ಸಂಬದ್ಧತೆ, ಜನಿತ್ರಿ ಎಂಬುದನ್ನು ಮಹಾಲಕ್ಷ್ಮಿಗೆ ತಾಯಿ ಅಂತ ಅನ್ವಯ ಮಾಡಿಕೊಂಡು ಹೇಳಬೇಕು. ಚತುರ್ಭುಜಾಂ ಸುವರ್ಣಾಭಾಂ ಸಪದ್ಮೋದ್ಭಕರದ್ವಯಾಂ ದಕ್ಷಿಣಾಭಯ ಹಸ್ತಾಂಚ ವಾಮಹಸ್ತವರಪ್ರದಾಂ, ಬಲಗೈಯಲ್ಲಿ ಅಭಯ ಮುದ್ರ, ಎಡಗೈಯಲ್ಲಿ ವರದ ಹಸ್ತ. ಕೆಳಗಡೆ ಊಟಪಟ್ಟಾಗ್ಬೋದು, ಇಲ್ಲಿ ಮಾತ್ರ ಆಗಿರಬೇಕು ಅಂತ ಹೇಳಿದ. ವರ ಲೋಕಮಾ ಜನಿತ್ರೀಂ ಲೋಕಮಾತರಂ, ಜನಿತ್ರಿಯಿಂದ ತಾಯಿ, ತಾಯಿಯಿಂದ ಜಗತ್ತಿಗೆ ತಾಯಿ. ಆದ್ದರಿಂದ ಜಗದಂಬಾಮಲ ಸುಂದರ ಗ್ರಹ ವಕ್ಷೋವರ ಯೋಗಿನ್ ಕರುಣಾಪೂರ್ಣ ವರಪ್ರದ ಚರಿತಂ ವ್ಯಾಪಯ ಮೇಲೆ. ಜಗದಂಬಾ ಜಗತ್ತಿನ ತಾಯಿ, ಲೋಕಮಾತಾ ಅಮರಕೋಶರು ಕೂಡ ಲೋಕಮಾತಾ, ಮಹಾಲಕ್ಷ್ಮಿ ಏನಂತ ಹೆಸರು ಲೋಕಮಾತಾ, ಇಡೀ ಜಗತ್ತಿಗೆ ತಾಯಿ ಅಂದಮೇಲೆ ಯಾರು ದೊಡ್ಡವರಾದರೂ ಗೊತ್ತಾಗತ್ತೆ. ಲಜ್ಜಾಂ ಬೀಜಂಚ ಲಜ್ಜಾ ಬೀಜಂಚ ತದ್ಬೀಜಂ ತಸ್ಯಾಯೇವ ಅಭಿಧಾಯಕಂ ಪಾಶಾಂಕುಶೌ ರಕ್ತ ವಸ್ತ್ರೇ ಲಜ್ಜಾ ಬೀಜೇ ವಿಶಿಷ್ಯತೆ. ಇದಕ್ಕೆಲ್ಲ ಹೇಳ್ತಾರೆ, ಇದು ವೇದ ಮಂತ್ರ ಆಯ್ತು. ಈಗ ಲಕ್ಷ್ಮೀ ಮಂತ್ರ ಪ್ರತ್ಯೇಕ ಹೇಳ್ತಾರೆ. ಕೃಷ್ಣಾಯ ನಮ ಈ ರೀತಿ ಹೇಳಿದ್ರೆ ಮಹಾಲಕ್ಷ್ಮಿ ನಮಸ್ಕಾರ ಹೇಗೆ ಮಾಡಬೇಕು, ಮಂತ್ರ ಹೇಗೆ ಅಂತ ಹೇಳ್ತಾ ಅದಕ್ಕೆ ಅಂಗನ್ಯಾಸ ಕರನ್ಯಾಸ ಎಲ್ಲ ಹೇಳ್ತಾ ಪೂರ್ತಿ ತಿಳಿಸ್ತಾರೆ. ಅದೆಲ್ಲ ಕೂಡ ನಾಳೆ ನಾಳೆ ಏನದ ಧ್ಯಾನ ಶ್ಲೋಕ, ಧ್ಯಾನ ಶ್ಲೋಕ ಅಷ್ಟೇ ಇರೋದು ಧ್ಯಾನ ಶ್ಲೋಕ. ಮಂತ್ರ ಎಲ್ಲ ಹೇಳ್ತಾರೆ, ಇನ್ನು ಮಂತ್ರ ಅಂಗನ್ಯಾಸ ಕರನ್ಯಾಸ ಎಲ್ಲ ಹೇಳ್ತಾರೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯತವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ ಆನಂದ ತೀರ್ಥವರದೇ ತಾನವಾರಣ್ಯ ಮಾಮಕೇ ತಾನವಾಗಿ.